ಪ್ರಾತಃಸವನಕ್ಕೆ ನಿಯಾಮಕ ದೇವತೆಗಳು ವಸುಗಳು, ತತ್ವಾಭಿಮಾನಿಗಳೇ ವಸುಗಳು ಅಂತ ಹೆಸರಿಟ್ಟುಕೊಂಡು ನಿಯಾಮಕರಾಗಿದ್ದಾರೆ. ಅವರಿಗೆ ವಸುಗಳು ಅಂತ ಯಾಕೆ ಹೆಸರು ಅಂದರೆ ಎಲ್ಲರಿಗೂ ಚಿಂತನೆ ಮಾಡಿದವರನ್ನ ಯೋಗ್ಯವಾದ ರೀತಿಯಲ್ಲಿ ಬದುಕುವಂತೆ ಮಾಡುತ್ತಾರೆ, ಸುಖದಿಂದ ಬದುಕುವಂತೆ ಮಾಡುತ್ತಾರಾದ್ದರಿಂದ ಅವರಿಗೆ ವಸುಗಳು ಅಂತ ಹೆಸರು. ನಂತರ ಪ್ರಾತಃಸವನದಲ್ಲಿ ಏನು ಮಂತ್ರಗಳಿಂದ ಯಾಗ ಮಾಡುತ್ತಾರೆ ಆ ಮಂತ್ರಗಳೆಲ್ಲ ಕೂಡ 24 ಅಕ್ಷರಗಳಿಂದ ಕೂಡಿದ ಗಾಯತ್ರಿ ಛಂದಸ್ಸಿನ ಮಂತ್ರಗಳು. ಅದು ಮುಂಚೆ ಆಫ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿ ಸರ್. ಅಲ್ಲ, ಅದು ಅದು ಲೂಸ್ ಮಾಡ್ಬೇಕು, ಮುಂಚೆ ಅದು ಲೂಸ್ ಮಾಡ್ಬೇಕು ಕೆಳಗೆ. ಪ್ರಾತಃಸವನದಲ್ಲಿ 24 ಅಕ್ಷರಗಳಿಂದ ಕೂಡಿದ ಗಾಯತ್ರಿ ಛಂದಸ್ಸಿನ ಮಂತ್ರಗಳಿಂದ ಆಹುತಿ, ಯಾವುದೇ ಆಹುತಿ, ಯಾವುದೇ ಯಾಗ ಆದರೂ ಕೂಡ, ಯಾವುದೇ ಹೋಮ ಯಾಗ ಆದರೂ ದೊಡ್ಡದು, ಅದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ 3 ಕಾಲ ಆ ರೀತಿ ಆಗುತ್ತೆ. ಚಿಕ್ಕ ಚಿಕ್ಕ ಹೋಮಗಳಿಗೆ ಅಕ್ಷರಗಳಿಂದ ಕೂಡಿದ ಗಾಯತ್ರಿ ಛಂದಸ್ಸಿನ ಮಂತ್ರಗಳಿಂದ ಪ್ರಾತಃಸವನದಲ್ಲಿ ಆಹುತಿ ಕೊಡುತ್ತಾರೆ. ಆ 24 ಅಕ್ಷರಗಳಿಗೆ ಅಭಿಮಾನಿಗಳಾದ ದೇವತೆಗಳು, ದೇವರ ರೂಪಗಳೇನಿವೆ ಆ ರೂಪಗಳೇ ನಮ್ಮ 24 ವರ್ಷಗಳಿಗೆ ಅಭಿಮಾನಿಗಳಾಗಿ ನಿಂತಿದ್ದಾರೆ. ಸಂಶಯ, 24 ವರ್ಷ ನಮ್ಮಲ್ಲಿ ಕಳೆದು ಹೋಗಿದೆ. 24 ವರ್ಷದವರು ಯಾರು ಇಲ್ಲ, ಅದರ ಒಳಗಿನವರು ಯಾರು ಇಲ್ಲ, ಎಲ್ಲ ಮೇಲಿನವರೇ. ಇರಲಿ, ಆದರೆ ಇವಾಗ ಯಾಕೆ ಚಿಂತನೆ ಮಾಡಬೇಕು ಅಂದರೆ ಮುಗಿದು ಹೋದದ್ದನ್ನಾದರೂ ಈಗಾದರೂ ಅರ್ಪಣೆ ಮಾಡಿದೆ. ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಗೊಂಡು ಮನ್ನಿಸುವ ಭಗವಂತ. ನಂತರ ಆದರೂ ತಿಳುವಳಿಕೆ ಬಂದರೆ, ಆ ತಿಳುವಳಿಕೆ ಬಂದ ಮೇಲಾದರೂ ಭಗವಂತನಿಗೆ ಅರ್ಪಣೆ ಮಾಡಿದರೆ ಸ್ವೀಕಾರ ಮಾಡಿ ಉದ್ಧಾರ ಮಾಡುತ್ತಾನೆ. ಆ ರೀತಿಯಲ್ಲಿ ಪ್ರಾತಃಸವನಕ್ಕೆ ಎಷ್ಟು ವರ್ಷಗಳ ಕಾಲ? 24. ಯಾರು ದೇವತೆಗಳು? ವಸುಗಳು. ವಸುಗಳು ಅಂದರೆ ಉಪಾಭಿಮಾನಿಗಳೇ ವಸುಗಳು. ವಸುಗಳು ಅಂದರೆ ಯಾಕೆ ಹೆಸರು? ಚಿಂತನೆ ಮಾಡಿದವರನ್ನ ಸುಖವಾಗಿ ವಾಸ ಮಾಡುವಂತೆ ಮಾಡುತ್ತಾರಾದ್ದರಿಂದ ಅವರಿಗೆ ವಸುಗಳು ಅಂತ ಹೆಸರು. ವಸುಗಳಂತರ್ಯಾಮಿ ಯಾವ ಭಗವದ್ ರೂಪ? ವಾಸುದೇವ. ವಸುಗಳಂತರ್ಯಾಮಿ ವಾಸುದೇವನೇ ನಿಯಾಮಕನಾಗಿದ್ದಾನೆ ಪ್ರಾತಃಸವನಕ್ಕೆ. ಆದ್ದರಿಂದ ನಾವು ಆ 24 ವರ್ಷಗಳ ಕಾಲದಲ್ಲಿ ಏನೇನು ನಡೆಯುತ್ತೆ ಎಲ್ಲವೂ ಆ ರೂಪಕ್ಕೆ ಅರ್ಪಣೆ ಮಾಡಬೇಕು. ಹಾಗೆ ಮಾಧ್ಯಂದಿನ ಸವನದಲ್ಲಿ ಯಾರ ವಯಸ್ಸು 24+44 ಅಂದರೆ ಎಷ್ಟು? 68. 68 ಒಳಗಿರತಕ್ಕಂಥವರೆಲ್ಲ ಸಂಕರ್ಷಣನಿಗೆ ಅರ್ಪಣೆ ಮಾಡ್ತಾ ಬರಬೇಕು. ಸಂಕರ್ಷಣಾತ್ಮಕ ಬಿಂಬಮೂರ್ತಿಗೆ ಅರ್ಪಣೆ ಮಾಡ್ತಾ ಬರಬೇಕು. ಹಾಗೆ ಸಾಯಂ ಸವನದಲ್ಲಿ 68 ಮೇಲಿನವರು ಎಲ್ಲರೂ ಕೂಡ ವಾಸುದೇವ ಮೂರ್ತಿಗೆ ವಿಶೇಷವಾಗಿ ಈ ಯಜ್ಞವನ್ನು ಅರ್ಪಣೆ ಮಾಡುತ್ತಾ ಬರಬೇಕು. ಹಾಗೆ ಪ್ರಾತಃಸವನ ನಮ್ಮಲ್ಲಿನ್ನ ಮುಗಿದಿಲ್ಲ. ಯಾಕೆ ಅಂದರೆ 24 ವರ್ಷ ಮುಗಿದಿದ್ದರೂ ಕೂಡ ಪ್ರತಿ ದಿವಸದಲ್ಲಿ ಪ್ರಾತಃಸವನ ಇದೆ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, 3 ಕಾಲಗಳಲ್ಲಿ ನಡೀತಾ ಇದೆಯಲ್ಲ. ಆದ್ದರಿಂದ ವಸುಗಳನ್ನ, ರುದ್ರರನ್ನ, ಆದಿತ್ಯರನ್ನ, ಮೂವರನ್ನು ದಿನಾಗ್ಲೂ ಪ್ರಾರ್ಥನೆ ಮಾಡಲೇಬೇಕು. ಇನ್ನ 2 44 ವರ್ಷಗಳಿಂದ ಕೂಡಿದ ಮಾಧ್ಯಂದಿನ ಸವನ. ವಿಶೇಷವಾಗಿ ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಎಷ್ಟು ಅಕ್ಷರಗಳು ಅಂದರೆ 44 ಅಕ್ಷರಗಳು. ಆ 44 ಅಕ್ಷರಗಳಿಂದ ಕೂಡಿದ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರಗಳಿಂದಲೇನೆ ಮಾಧ್ಯಂದಿನ ಸವನದಲ್ಲಿ ಯಜ್ಞವನ್ನು ಮಾಡುತ್ತಾರೆ. ಈ ಮಾಧ್ಯಂದಿನ ಸವನ ನಮ್ಮದು ಕೂಡ 44 ವರ್ಷಗಳಿಂದ ಕೂಡಿದ್ದು. ಅಲ್ಲಿ 44 ಅಕ್ಷರಗಳಿಗೆ ಯಾವ ದೇವತೆಗಳು, ಯಾವ ಭಗವದ್ ರೂಪಗಳು ನಿಯಾಮಕವೋ ಆ ರೂಪಗಳೇ ನಮ್ಮ 44 ವರ್ಷಗಳಿಗೆ ನಿಯಾಮಕವಾಗಿವೆ. ಇಲ್ಲಿ ರುದ್ರ ನಾಮಕರಾಗಿ ತತ್ವಾಭಿಮಾನಿಗಳಿದ್ದಾರೆ. ಯಾಕೆ ರುದ್ರರು ಅಂತ ಹೆಸರು ಅಂದರೆ ಅಯೋಗ್ಯ ಜನರನ್ನ ಅಳುವಂತೆ ಮಾಡುತ್ತಾರೆ. ಯಾರು ಅಯೋಗ್ಯ ಜನರು? ನಮ್ಮೊಳಗಿರತಕ್ಕಂಥ ತತ್ವಾಭಿಮಾನಿ ದೈತ್ಯರು. ಅವರನ್ನ ರೋದನ ಮಾಡುವಂತೆ ಭಗವಂತ ಮಾಡುತ್ತಾನಾದ್ದರಿಂದ, ತತ್ವಾಭಿಮಾನಿಗಳು ಮಾಡುತ್ತಾರಾದ್ದರಿಂದ ಅವರಿಗೆ ರುದ್ರರು ಅಂತ ಹೆಸರು. ಅವರ ಅಂತರ್ಯಾಮಿ ಯಾರನ್ನ ಚಿಂತನೆ ಮಾಡಬೇಕು? ಸಂಕರ್ಷಣನನ್ನ ಚಿಂತನೆ ಅಲ್ಲ. ಅಯೋಗ್ಯ ಜನಂ ರೋದಯಂತೀತಿ, ಅದು ಬೇರೆ. ಅದು ಅತ್ತದ್ದಕ್ಕೆ ರುದ್ರ, ಇದು ಅಳುವಂತೆ ಮಾಡುವುದರಿಂದ ರುದ್ರ. ಇನ್ನೊಬ್ಬರು ಅಳುವಂತೆ ಮಾಡಿದ್ದಾರೆ. ಹೌದು, ಆ ರೀತಿಯಲ್ಲೂ ಕೂಡ ರುದ್ರೇ. ಇವರೆಲ್ಲ ಅಳುವವರೇ ಒಂದು ರೀತಿ, ಇವರೆಲ್ಲ ಅಳುವವರು ಒಂದು ರೀತಿ, ಅಳಿಸುವವರು. ಅಯೋಗ್ಯ ಜನರನ್ನ ಅಳುವಂತೆ ಮಾಡುತ್ತಾರೆ, ತಾವು ಭಗವಂತನ ಚಿಂತನೆಗಾಗಿ ಅಳುತ್ತಾರೆ. ದೇವರ ಚಿಂತನೆಗಾಗಿ ಅಳು ಬರುತ್ತೆ ಅವರಿಗೆ, ಅಂದರೆ ಬಂದಿಲ್ಲಲ್ಲ ಎಂಬ ದುಃಖ ಅವರು ಕೊಡುತ್ತಾರೆ. ನಮಗದು ಬರ್ತಾ ಇಲ್ಲ, ಬಂದಿಲ್ಲ ಎಂಬ ದುಃಖವೂ ಇಲ್ಲ, ದುಃಖವಾದರೂ ಕೊಡ್ತಾರೆ ಅವರು. ಅದರಿಂದ ಅವರನ್ನು ರುದ್ರರು ಅಂತ ಕರೆದರು. ನಂತರ 3 ಸವನ, ಸಾಯಂ ಸವನ. ಎಷ್ಟು ವರ್ಷಗಳ ಕಾಲ? 48 ವರ್ಷಗಳ ಕಾಲ. 48 ವರ್ಷಗಳ ಕಾಲದಿಂದ ಕೂಡಿದ ಸಾಯಂ ಸವನದಲ್ಲಿ ಯಾರು ನಿಯಾಮಕರು? ಆದಿತ್ಯ ನಾಮಕ ತತ್ವಾಭಿಮಾನಿ ದೇವತೆಗಳು ನಿಯಾಮಕರು. ಅವರಿಗೆ ಆದಿತ್ಯರು ಅಂತ ಯಾಕೆ ಹೆಸರು ಅಂದರೆ ಆದಾನಾಧಿಕಾರ ಯತೃತ್ವ. ಆದಾನಾದಿಗಳು, ಕೊಡುವುದು ತೆಗೆದುಕೊಳ್ಳುವುದು ಅಂದರೆ ನಮ್ಮಿಂದ ವಿಶೇಷವಾಗಿ ಭಗವಂತನ ಸೇವಾದಿಗಳು ಮಾಡಿಸಿ ಭಗವಂತನ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡುವಂತೆ ಮಾಡುತ್ತಾರೆ. ಅದರಿಂದ ದೊಡ್ಡವರ ಸೇವಾ ಮಾಡಿಸಿ, ಭಗವಂತನ ಸೇವಾ ಮಾಡಿಸಿ ಅದರ ಮೂಲಕ ನಮಗೆ ವಿಶೇಷವಾಗಿರತಕ್ಕಂಥ ಫಲವನ್ನು ಕೊಡಿಸ್ತಾರಾದ್ದರಿಂದ ಇವರಿಗೆ ಆದಿತ್ಯರು ಅಂತ ಹೆಸರು. ಆದಿತ್ಯ ನಾಮಕರಾದಂಥ ತತ್ವಾಭಿಮಾನಿಗಳ ಅಂತರ್ಯಾಮಿಯಾದ ಪ್ರದ್ಯುಮ್ನ ನಿಯಾಮಕನಾಗಿದ್ದಾನೆ. ಇಲ್ಲಿ ಅಲ್ಲ, ಮೊದಲು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ. ಯಾಕೆ ಹಾಗೆ ಅಂದರೆ ಯಜ್ಞ ಆರಂಭಕ್ಕಿಂತ ಮೊದಲು ಒಂದು ಕಾಲ ಇದೆ, ಪ್ರಾತಃಸವನಕ್ಕಿಂತ ಮೊದಲೊಂದು ಕಾಲ. ಅದಕ್ಕೆ ನಾರಾಯಣ ದೇವತ. ಅದರಿಂದ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಕೊನೆಗೆ ಅನಿರುದ್ಧ. ಇಲ್ಲಿ ಕೊನೆಯ ಕಾಲಕ್ಕೆ 48 ಅಕ್ಷರ ವರ್ಣಗಳಲ್ವ ಅಂದರೆ ಸಂವತ್ಸರಗಳು. ಇಲ್ಲಿ 48 ಅಕ್ಷರಗಳಿಂದ ಕೂಡಿದ್ದು ಛಂದಸ್ಸು ಯಾವುದು ಅಂದರೆ ಜಗತಿ ಛಂದಸ್ಸು. ಜಗತಿ ಛಂದಸ್ಸಿನ ಮಂತ್ರಗಳಿಂದಲೇನೆ ಸಾಯಂಕಾಲದ ಯಾಗವನ್ನು ಮಾಡುತ್ತಾರೆ. ಗಾಯತ್ರಿ ಛಂದಸ್ಸು, ತ್ರಿಷ್ಟುಪ್ ಛಂದಸ್ಸು, ಜಗತಿ ಛಂದಸ್ಸು, ಮೂರು ಛಂದಸ್ಸುಗಳು. ಗಾಯತ್ರಿ ಛಂದಸ್ಸಿಗೆ 24, ತ್ರಿಷ್ಟುಪ್ 44, ಜಗತಿ 48. ಈ ಅಕ್ಷರ ನೆನಪಿದ್ರೆ ಸಾಕು. ಈ ರೀತಿಯಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕಂತೆ. ನೀವು ಭಗವಂತನ ಸೇವಕರು, ನಿಮ್ಮಂಥ ಜ್ಞಾನಿಗಳು ನನ್ನ ಜೀವನದ ಮೂರು ಕಾಲಗಳಿಗೆ ನಿಯಾಮಕರಾಗಿರುವಾಗ ನನಗೆ ಜ್ವರಾದಿ ಉಪದ್ರವದಿಂದ ಭಗವಂತನ ಸೇವಾ ತಪ್ಪಿ ಹೋಗುವುದು ಸರಿಯಲ್ಲ. ನನಗೆ ಏನೇ ತೊಂದರೆ ಬಂದರೂ ಕೂಡ ಭಗವಂತನ ಚಿಂತನೆ ಎಡಬಿಡದೆ ನಡೆಯುವಂತೆ ಮಾಡಿ ಅಂತ ಪ್ರಾರ್ಥಿತಾ ಒಂದು ವೇಳೆ ಪ್ರಾರ್ಥನೆ ಮಾಡಿಕೊಂಡ್ರೆ ತಥಾ ರಕ್ಷಂತಿ, ಆ ರೀತಿಯಾಗಿ ರಕ್ಷಣೆ ಮಾಡುತ್ತಾರೆ. ಈ ರೀತಿಯಲ್ಲಿ ಮೂರು ಸವನಗಳಲ್ಲಿ ಚಿಂತನೆ ಮಾಡಿ, ಅಂದರೆ ದಿನಾದರೂ ನಡೆಯುವುದು ಪ್ರಾತಃ ಸವನ, ಮಾಧ್ಯಮ ದಿನ ಸವನ, ಸಾಯಂ ಸವನ. ದಿನದಲ್ಲಿ ನೋಡಿಕೊಂಡ್ರೆ, ದಿನದಲ್ಲಿ ನೋಡಿಕೊಂಡಾಗ ಕೂಡ ವಿಶೇಷವಾಗಿ ವಸು, ರುದ್ರ, ಆದಿತ್ಯರು. ಯಜ್ಞ ಆರಂಭಕ್ಕಿಂತ ಮೊದಲನ ಕಾಲ ಅಂದರೆ ಉಷಃಕಾಲ, ಯಜ್ಞ ಅನಂತರ ಅಂದರೆ ರಾತ್ರಿ ಕಾಲ, ಮಧ್ಯಕಾಲ ಮೂರು ಕಾಲಗಳು. ಅದೇ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಸರಿ, ಹಾಗಾದರೆ ಇಲ್ಲಿ ಈ ಚಿಂತನೆ ಸ್ವಲ್ಪ ಬೆಳೆಸಿದರೆ ಒಳ್ಳೆಯದು. ಇಲ್ಲಿ ಹೇಳಿದ್ದೆ ಹೇಳ್ತಾ ಇದ್ದೇನೆ. ಅದಲ್ಲದೆ ಇನ್ನೊಂದು ಚಿಂತನೆ ಕೂಡ ಇದೆ, ಅದು ಮತ್ತೂ ಹೇಳಬೇಕು ಅಂದರೆ ಸ್ವಲ್ಪ ಮರ್ತು ಹೋದರೆ ಕಷ್ಟ. ಇವಾಗ ಹೇಳಿಬಿಡ್ತೇನೆ ಅದನ್ನು. ಇದು ಬೃಹತಿ ಸಹಸ್ರ ಬರ್ಕೊಂಡಿದ್ರ, ಅದರಲ್ಲಿದೆಯಾ? ನಾಳೆ ತಂದು ಕೊಟ್ರೆ ಆಯಿತು. ಬೃಹತಿ ಹೋಮದ ನಮ್ಮ ಶರೀರದಲ್ಲಿ ಚಿಂತನೆ ಮಾಡಿದ್ದು ಬರೆಸಿದ್ನಲ್ಲ, ಎಲ್ಲ ಬಿಟ್ಟಿದೆಯಾ? ಯಾವುದರಲ್ಲಿದೆ ಪ್ರಾರ್ಥನಾ? ಇದರಲ್ಲಿದೆಯಾ? ರೈಟ್. ನಿಮಗೆ ಕೊಟ್ಟ ಮೊದಲು ನಿತ್ಯ ಚಿಂತನೆ ಮಾಡುವ ಕ್ರಮ ಅಂತ ಮೂರು ಶೀಟ್ ಕೊಟ್ಟಿತ್ತಲ್ಲ, ಅದರಲ್ಲಿ ಇದೆ. ಒಂದು ಸಲ ನೋಡಿಕೊಂಡ್ರೆ ಸರಿ ಹೋಗು. ಹೌದಾ? ಅರ್ಥ ಮಾಡಿಕೊಳ್ಳಿ, ನಂತರ ನೋಡಿ. ನಮ್ಮ ಶರೀರದಲ್ಲಿ ಎಷ್ಟು ನಾಡಿಗಳಿವೆ? 72,000 ನಾಡಿಗಳಿವೆ. ಸರಿ, ನಮ್ಮ ಶರೀರದಲ್ಲಿರುವುದು 72,000 ನಾಡಿಗಳು. ಈ 72,000 ನಾಡಿಗಳಲ್ಲದೆ ನಮ್ಮಲ್ಲಿ ಇಂದ್ರಿಯಗಳೆಷ್ಟು? 11 ಇಂದ್ರಿಯಗಳು. ಈ 11 ಇಂದ್ರಿಯಗಳನ್ನು ಭಗವಂತ ಪ್ರೇರಣೆ ಮಾಡಿ ನಡೆಸುವುದು ಯಾವುದರ ಮೂಲಕ? ಅಂದರೆ 72,000 ನಾಡಿಗಳ ಮೂಲಕ 11 ಇಂದ್ರಿಯಗಳ ವ್ಯಾಪಾರ, ಸಪ್ತ ಧಾತುಗಳ ವ್ಯಾಪಾರ ಎಲ್ಲವನ್ನ ನಾಡಿಗಳ ಮೂಲಕ ಭಗವಂತ ನಡೆಸ್ತಾ ಇದ್ದ. ಇಂದ್ರಿಯಗಳೆಲ್ಲ ಕುದುರೆಗಳಂತೆ, ಕುದುರೆಗಳಿಗೆ ಲಗಾಮು ಇರುತ್ತೆ. ಲಗಾಮು ಅದಕ್ಕೆ ಬಲಕ್ಕೆ ಒಂದು ಹಗ್ಗ, ಎಡಕ್ಕೊಂದು ಹಗ್ಗ. ಹೌದು, ಅದು ಬಲದ್ದು ಸೆಳೆದರೆ ಬಲಕ್ಕೆ ಹೋಗುತ್ತೆ, ಎಡದ್ದು ಸೆಳೆದರೆ ಎಡದ್ದು ಹೋಗುತ್ತೆ, ಎರಡು ಸೆಳೆದರೆ ನಿಲ್ಲುತ್ತೆ, ಎರಡು ಸಡಿಲು ಬಿಟ್ಟರೆ ಓಡುತ್ತೆ. ಹಾಗೆ ಅದಕ್ಕೆ ಗೊತ್ತಿದ್ದ ಭಾಷೆ. ಹಾಗೆ ನಮ್ಮಲ್ಲಿ ಇಂದ್ರಿಯಗಳು ಕೂಡ ಅಶ್ವಗಳೇ, ಕುದುರೆಗಳು. ಆ ಕುದುರೆಗಳನ್ನು ಈಚೆ ಹಗ್ಗ 36,000 ಹಗ್ಗಗಳಿಂದ, ಈಚೆ 36,000 ಹಗ್ಗಗಳಿಂದ ಹಿಡಿದಿದ್ದಾನೆ ಭಗವಂತ. ನಾಡಿಗಳ ಒಳಗಿರತಕ್ಕಂಥ ತನ್ನ ರೂಪಗಳು ದೇವತೆಗಳ ರೂಪಗಳಿಂದ ಇಂದ್ರಿಯಗಳಿಗೆ ಪ್ರೇರಣೆ, ಇಂದ್ರಿಯಗಳಿಂದ ನಮ್ಮೆಲ್ಲ ವ್ಯಾಪಾರ ಭಗವಂತ ನಡೆಸ್ತಾ ಇದ್ದಾನೆ. ಆ 72,000 ನಾಡಿಗಳಲ್ಲಿ ಭಗವಂತನ ರೂಪಗಳು ನಿಂತಿವೆ. ಎಷ್ಟು ರೂಪಗಳು? 72,000 ರೂಪಗಳು ನಿಂತಿವೆ. ಆ 72,000 ರೂಪಗಳು ಬೃಹತಿ ಸಹಸ್ರ ರುಕ್ಕಿನಲ್ಲಿರುವ ರೂಪಗಳು. ಬೃಹತಿ ಸಹಸ್ರ ರುಕ್ಕಿನಲ್ಲಿ ಎಷ್ಟು ವರ್ಣಗಳಿವೆ? ಅಂದರೆ 36,000 ಸ್ವರಾಕ್ಷರ ಮೂವತ್ತಾರು ಸಾವಿರ ವ್ಯಂಜನಾಕ್ಷರ. ಚೆನ್ನಾಗಿದೆ. ಸ್ವರಾಕ್ಷರ ಅಂದ್ರೆ ಯಾವುದು? ಆ ಇಂದ ಅಹ ಪರ್ಯಂತ ಇರತಕ್ಕಂಥ ಸ್ವರಾಕ್ಷರ. ವ್ಯಂಜನಾಕ್ಷರ ಕ ಚ ಟ ತ ಮಿಕ್ಕದ್ದೆಲ್ಲ ವ್ಯಂಜನಾಕ್ಷರ. ಯದ್ಯಪಿ ನೋಡಿ, ಕ ಚ ಅದು ವ್ಯಂಜನಾಕ್ಷರ ಅಲ್ಲ. ಅಲ್ಲಿ ಕ ಆ ಸೇರಿದರೆ ಕ ಅಂತಾಗಿದೆ. ಎಲ್ಲ ವ್ಯಂಜನಾಕ್ಷರಗಳಿಗೆ ಅಕಾರ ಸೇರತಾ ಬಂದರೆ ಅದು ಉಚ್ಚಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲದಿದ್ರೆ ಟು ಚು ಟು ಟು ಪು ಅಂತ ಹೇಳಬೇಕು. ಅಕಾರ ಸೇರಿದರೆ ಕ ಚ ಟ ತ ಪ ಅಂತಾಯಿತು. ಹಾಗಾದರೆ ಆ ಸ್ವರಾಕ್ಷರಗಳೆಲ್ಲ ಎಷ್ಟಿವೆ? ಮೂವತ್ತಾರು ಸಾವಿರ ಸ್ವರಾಕ್ಷರಗಳು, ಮೂವತ್ತಾರು ಸಾವಿರ ವ್ಯಂಜನಾಕ್ಷರಗಳು. ಮೂವತ್ತಾರು ಸಾವಿರ ಸ್ವರಾಕ್ಷರ ಪ್ರತಿಪಾದ್ಯ ಭಗವದ್ ರೂಪ ಪುರುಷ ರೂಪ. ಮೂವತ್ತಾರು ಸಾವಿರ ಪುರುಷ ರೂಪಗಳಿಂದ ಭಗವಂತ ನಮ್ಮ ಬಲಭಾಗದ ನಾಡಿಗಳಲ್ಲಿದ್ದಾನೆ. ಮೂವತ್ತಾರು ಸಾವಿರ ವ್ಯಂಜನಾಕ್ಷರ ಪ್ರತಿಪಾದ್ಯ ಸ್ತ್ರೀ ರೂಪಗಳಿಂದ ನಮ್ಮ ಎಡಭಾಗದ ನಾಡಿಗಳಲ್ಲಿ ಭಗವಂತ ನಿಂತಿದ್ದಾನೆ. ಈ ಭಗವಂತನೇ ನಮ್ಮ ಶರೀರದಲ್ಲಿದ್ದು ಸಕಲೇಂದ್ರಿಯ ವ್ಯಾಪಾರವನ್ನ ನೂರು ವರ್ಷಗಳ ಕಾಲ ಚೆನ್ನಾಗಿ ಮಾಡುತ್ತಾ ಇದ್ದಾನೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಒಳಗೆ ಯಾವ ಯಾವ ದೇವತೆಗಳೆಲ್ಲ ನಮಗೆ ಉಪಕಾರ ಮಾಡುತ್ತಾ ಇದ್ದಾರೋ ಇಂದ್ರಿಯಗಳಲ್ಲಿ ನಾಡಿಗಳಲ್ಲಿ ನಿಂತುಕೊಂಡು ಅವರಿಗೆ ಕೃತಜ್ಞತೆ ನಾವು ಸಲ್ಲಿಸಬೇಕು. ಕೃತಜ್ಞತೆ ಸಲ್ಲಿಸುವುದು ಹೇಗೆ ಅಂದರೆ, ಅವರನ್ನೇ ಹೊರಗೆ ಕಲಶಗಳಲ್ಲಿ ಆವಾಹನೆ ಮಾಡಿ ಆ ಕಲಶಗಳಲ್ಲಿ ಯಜ್ಞಕುಂಡದಲ್ಲಿ ನಾವು ಅವರಿಗೆ ಆಹುತಿಗಳನ್ನು ಕೊಡಬೇಕು. ಪವಮಾನ ಹೋಮ ಹೌದು, ಒಳಗೆ ವಾಯುದೇವರ ವ್ಯಾಪಾರ ಇರುತ್ತೆ, ಅದಕ್ಕಾಗಿ ವಾಯುದೇವರ ಚಿಂತನೆ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಹಾಗೆ ವರ್ಷಕ್ಕೊಮ್ಮೆ ಆದರೂ ಅಥವಾ ಜೀವನದಲ್ಲಿ ಒಮ್ಮೆ ಆದರೂ ಬೃಹತಿ ಸಹಸ್ರ ಮಾಡಬೇಕಂತೆ. ಯಾಗ ಮಾಡಿದರೆ ಏನಾಗುತ್ತೆ ಅಂದರೆ, ಒಳಗಿಷ್ಟೆಲ್ಲ ಉಪಕಾರ ಮಾಡಿದ ಭಗವಂತನಿಗೆ ನಾವು ಕೃತಜ್ಞತೆ ಸಲ್ಲಿಸಿದಂತ ಆಗುತ್ತೆ. ಆದರೆ ಬೃಹತಿ ಸಹಸ್ರ ಯಾಗ ಮಾಡಬೇಕು ಅಂದರೆ ಅದು ಸಾಮಾನ್ಯದ್ದಲ್ಲ. ಈಗ ಸಾಮಾನ್ಯದ್ದಾಗಿದೆ, ಚಿಕ್ಕ ಹೋಮಕುಂಡ ಹಾಕಿ ಮಾಡಿಬಿಡ್ತಾರೆ, ಸರಿ. ಅದಾದರೂ ನಮಗೆ ಎಟುಕುವಂತೆ ಮಾಡಿದ್ದಾರೆ. ಪ್ರಧಾನ ಸಾಮಾನ್ಯ ಏನು ಅಂದರೆ, ಮೂವತ್ತಾರು ಸಾವಿರ ಅಥವಾ ಎಪ್ಪತ್ತೆರಡು ಸಾವಿರ ಇಟ್ಟಿಗೆಗಳಿಂದ ತಯಾರಾಗಬೇಕು ಹೋಮಕುಂಡ. ಅದರಲ್ಲಿ ಐದು ಕುಂಡಗಳಾಗಬೇಕು. ಗರುಡಾಕಾರದಲ್ಲಿ ಕುಂಡ, ಎಪ್ಪತ್ತೆರಡು ಸಾವಿರ ಇಟ್ಟಿಗೆಗಳು. ಆ ಇಟ್ಟಿಗೆಗಳು ಕೂಡ ಶುದ್ಧವಾಗಿ ಬ್ರಾಹ್ಮಣರು ಶ್ರೋತ್ರಿಯರು ತಯಾರು ಮಾಡಿರಬೇಕು ಇಟ್ಟಿಗೆಗಳನ್ನು ಮಾಡಿಸಿದರು. ಗುರು ಗೋವಿಂದ ವಿಠಲದಾಸರು ಅದೇ ಥರ ಮಾಡಿಸಿದರು. ಅವರಿಗೆ ಆ ಇಟ್ಟಿಗೆ ತಯಾರು ಮಾಡುವ ಭಟ್ಟಿಯಲ್ಲಿ ಯಾರೋ ಒಬ್ಬರು ಇಂಜಿನಿಯರ್ ಪರಿಚಯ ಇದ್ದರೆ ಬ್ರಾಹ್ಮಣರನ್ನೇ ಕರೆಸಿ ಅವರ ಮೂಲಕವೇ ಮೂವತ್ತಾರು ಸಾವಿರ ಇಟ್ಟಿಗೆಗಳು ಮಾಡಿಸಿ ಅದರ ಮೂಲಕ ಯಾಗ ಮಾಡಿಸಿ ಅವತ್ತಿನ ಅದ್ಭುತ ಪುರೋಹಿತರು ಅಂದರೆ ಸತ್ಯಧ್ಯಾನದ ಶಿಷ್ಯರು ವಾಲ್ಕೊಂಡ ನರಸಿಂಹಾಚಾರ್ಯರು ಅವರನ್ನೇ ಋತ್ವಿಜರನ್ನಾಗಿಟ್ಟು ಬಹಳ ಚೆನ್ನಾಗಿ ಮಾಡಿಸಿದರು ಅದ್ಭುತ ಯಾಗ. ಹಾಗೆ ಆ ಕುಂಡ ಮಾಡಬೇಕು. ಕುಂಡದ ಸುತ್ತೆಲ್ಲ ಕೂಡ ಗರುಡಾಕೃತಿಯಲ್ಲಿ ಬರಬೇಕು ಐದು ಕುಂಡಗಳು. ಐದು ಕುಂಡಗಳಲ್ಲಿ ಐದು ಅಗ್ನಿಗಳನ್ನು ಇಡಬೇಕು. ಅಷ್ಟೇ ಅಲ್ಲ, ಕಲಶಗಳಿಡಬೇಕು. ಎಷ್ಟು? ಎಪ್ಪತ್ತೆರಡು ಸಾವಿರ ಅಥವಾ ಮೂವತ್ತಾರು ಸಾವಿರ ಅಥವಾ ಮೂರು ಸಾವಿರದ ಆರುನೂರು ಅಥವಾ ಮುನ್ನೂರ ಅರವತ್ತು ಕೊನೆಗೆ ನೂರು ಅಥವಾ ಒಂದಾದರೂ ಇಡಬೇಕು. ಹಾಗೆ ಕಲಶಗಳ ಸಂಖ್ಯೆ ಇಷ್ಟೆಲ್ಲ ಆದ ಮೇಲೆ ಅಲ್ಲಿ ದೇವತೆಗಳ ಆವಾಹನೆ, ನಂತರ ಆಹುತಿ, ನಾನಾ ಆಹುತಿಗಳನ್ನು ಕೊಡಬೇಕು. ಸರ್ವ ಆಹುತಿ ಕೊಡಬೇಕು. ಅನ್ನದ ಆಹುತಿ, ತುಪ್ಪದ ಆಹುತಿ, ಸಮಿತ್ತಿನ ಆಹುತಿ ಇವೆಲ್ಲ ಕೊಡಬೇಕು. ಅಷ್ಟೆಲ್ಲ ಆಗೋದ್ರೊಳಗೆ ಸಾಕಪ್ಪ ಅನ್ಸಿಬಿಟ್ಟು, ಅಷ್ಟೆಲ್ಲ ಋತುಜರು ಬೇಕು, ಸಂಭಾವನೆ ಇಷ್ಟು ಮಾಡಿದ್ರೆ ಸಾಕ, ಬರೇ ಅಷ್ಟು ಹೋಮ ಮಾಡಿದ್ರೆ ಸಾಲದು, ನಂತರ ಎಲ್ಲರಿಗೂ ತಕ್ಕಂತ ಊಟಕ್ಕೆ ಹಾಕಬೇಕು ಎಲ್ಲ ಇದೆ. ಅದು ಲಿಸ್ಟ್ ಮಾಡೋ ಕಾಲಕ್ಕೆ ಸಾಕು ಬೇಡ, ಮತ್ತು ಇನ್ನೊಂದು ಜನ್ಮದಲ್ಲಿ ನೋಡೋಣ ಅನ್ಸ್ಬಿಡುತ್ತೆ ಅಲ್ವಾ? ಸುಸ್ತಾಗ ಸ್ವಲ್ಪ ಮಾಡಿದ್ರೆ ಸಾಲದು, ಚೆನ್ನಾಗಿ ಮಾಡಿ ಮಾಡಿ ಬೇಡಂಗಿಲ್ಲ. ಚೂರ ಆದರೂ ಒಂದ್ಸಲ, ಒಮ್ಮೆ ಆದರೂ ನಮ್ಮವರು ಪುರೋಹಿತರು ಸ್ವಲ್ಪ ಅವರು ಶಾರ್ಟ್ಕಟ್ ಮಾಡಿದಾರಲ್ಲ, ಆ ಥರ ಮಾಡಿ ಮನೆಯಲ್ಲೂ ಚಿಕ್ಕ ಬೃಹತಿ ಸಹಸ್ರ ಅಂತ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪಾಪ ಈ ಕಲಿಕಾಲಕ್ಕೆ ತಕ್ಕಂತೆ ಅಮೆಂಡ್ಮೆಂಟ್ ಮಾಡಿ ಎಲ್ಲ ಸರಿ ಮಾಡಿದ್ದಾರೆ, ಆ ಥರ ಮಾಡ್ಬೋದು, ಇಲ್ಲ ಅಂದಿಲ್ಲ. ಆದರೆ ಅದೆಲ್ಲ ಮಾಡಬೇಕಾದರೆ ಅದಕ್ಕಿಂತ ಇನ್ನ ವಿಶೇಷವಾದ ಅನುಸಂಧಾನ ಹೊಂದಿದೆ. ಏನನ್ನು ಅಂದರೆ ನಮ್ಮ ಶರೀರವೇ ದೊಡ್ಡ ಹೋಮಕೊಂಡ. ಈ ಶರೀರ ಯಾವ ಆಕಾರದಲ್ಲಿದೆ? ಸರಿಯಾಗಿ ನೋಡಿದರೆ ಮುಖ ಕೈ ಚಾಚಿ ಕಾಲು ನೋಡಿ ಗರುಡ ಆಗ್ತಿರ್ತದೆ, ಮೂಗು ಎಲ್ಲ ನೋಡಿದ್ರೆ ಚೂರು ಆಚೆ ಈಚೆ ಸ್ವಲ್ಪ ಗರುಡ ಆಕೃತಿಯಲ್ಲಿ ಇರುತ್ತೆ. ದೇವರು ನಿರ್ಮಾಣ ಮಾಡಿದ ಸಹಜ ಹೋಮ ಕುಂಡ ಇದು. ನಾವಲ್ಲ ಹೇಳುದು, ವೇದವೇ ಹೇಳ್ತಾ ಇದೆ, ಭಗವಂತ ನಿರ್ಮಾಣ ಮಾಡಿದ ಸಹಜ ಹೋಮ ಕುಂಡ. ಅಲ್ಲ, ಹೋಮ ಕುಂಡ ಅಂದ್ರೆ ಈ 360 ಸಂಖ್ಯೆ ಬೇಕಲ್ಲ ಅಂದ್ರೆ ಹೇಳ್ತಾರೆ ನಮ್ಮಲ್ಲಿ ಈ ಹೋಮ ಕುಂಡ ತಯಾರಾಗಬೇಕಾದ್ರೆ ಇಟ್ಟಿಗೆಗಳು ಬೇಕು. ಯಾವ ಇಟ್ಟಿಗೆಗಳು ಇಲ್ಲಿವೆ ಅಂದ್ರೆ 360 ಎಲುಬುಗಳಿವೆ. 360 ಎಲುಬುಗಳು ನಿಮಗೆ ಆ ಕೊಟ್ಟ ಪಟ್ಟಿಯಲ್ಲಿ ಎಲ್ಲ ಇದೆ, ಬರ್ಕೋಬೇಕಾಗಿಲ್ಲ, ಮುಂಚೆನ ಕೇಳ್ಕೊಂಬಿಡಿ, ಎಲ್ಲ ಲಿಸ್ಟ್ ಕೊಟ್ಟಿದೆ. 360 ಎಲುಬುಗಳಿವೆ. 360 ಎಲುಬುಗಳ ಮಧ್ಯೆ 360 ಮಜ್ಜಾಗಳು, ಪರ್ವಗಳು ಕೂಡ 360 ಸರಿಯಾಗಿ ಸಂಖ್ಯೆ ಸರಿ ಹೋಗುವಂತಿದೆ. ಬರೇ ಎಲುಬುಗಳು ಸೆಟ್ ಮಾಡಿದ್ರೆ ಸಾಲದು, ಇಟ್ಟಿಗೆಗಳು, ಇಟ್ಟಿಗೆ ಮೇಲೆ ಮಣ್ಣು ಎಲ್ಲ ಮೆತ್ತಿ ಚೆನ್ನಾಗಿ ಗರುಡನ ಆಕೃತಿ ಬರುವಂತೆ ಮಾಡಬೇಕಲ್ಲ. ಹಾಗೆ ಇಲ್ಲಿ ಸಪ್ತ ಧಾತುಗಳನ್ನು ಬಳಸಿ ಚೆನ್ನಾಗಿ ಗರುಡನ ಆಕೃತಿ ಬರುವಂತೆ ಮಾಡಿದ್ದಾರೆ. ಅಲ್ಲಿ ಹೋಮಕೊಂಡ ಒಂದು ದಿವಸವೇ ಇರುತ್ತೆ, 2 ದಿವಸ ವಾರ ಅಷ್ಟೇ, ಇಲ್ಲಿ ಆಗಲ್ಲ. ವಿಸರ್ಜನೆ ಆಗೋ ಪರ್ಯಂತ ಹೋಮಕೊಂಡ ಇರುತ್ತೆ. ವಿಸರ್ಜನೆ ನಾವು ಮಾಡಲಿಕ್ಕಾಗಲ್ಲ, ಅವರೇ ಮಾಡಬೇಕು. ಒಮ್ಮೆಲೆ ವಿಸರ್ಜನೆ, ಡೈರೆಕ್ಟ್ ಆಗಿ ವಿಸರ್ಜನೆ ಅಷ್ಟೇ, ಮತ್ತು ಮಧ್ಯೆ ಮಧ್ಯೆ ವಿಸರ್ಜನೆ ಆವಾಹನ ಯಾವುದೂ ಇಲ್ಲ. ಈ ಹೋಮಕುಂಡದಲ್ಲಿ 5 ಕುಂಡಗಳಿಟ್ಟಿದ್ದಾನೆ ಭಗವಂತ. ಮುಖ, ಹೃದಯ, ಹೊಟ್ಟೆ, ಬಲ ಹೊಟ್ಟೆ, ಎಡ ಹೊಟ್ಟೆ, ಆಹವನೀಯ, ಗಾರ್ಹಸ್ಪತ್ಯ, ದಕ್ಷಿಣಾಗ್ನಿ, ಸಭ್ಯಾಗ್ನಿ, ಅವಸರಭ್ಯಗ್ನಿ. ಯಾವ್ದ್ಯಾವುದು? ಆಹವನೀಯ, ಆಹವನೀಯ ಮುಖದಲ್ಲಿ, ಮುಖದಲ್ಲಿ ಆಹವನೀಯ, ಎದೆಯಲ್ಲಿ ಗಾರ್ಹಪತ್ಯ, ಹೊಟ್ಟೆಯಲ್ಲಿ ದಕ್ಷಿಣಾಗ್ನಿ, ದಕ್ಷಿಣಾಗ್ನಿ. ಇಲ್ಲಿ ಬಲಭಾಗದಲ್ಲಿ ಸಭ್ಯಾಗ್ನಿ, ಎಡಭಾಗದಲ್ಲಿ ಅವಶರಭಿ, ಅವಶರಭ್ಯಗ್ನಿ. 5 ಅಗ್ನಿಗಳನ್ನು ಸಹಜವಾಗಿಟ್ಟಿದ್ದಾನೆ ಅಲ್ಲಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ನಾಮಕ ವಾಯುದೇವರನ್ನಿಟ್ಟಿದ್ದಾನೆ. ಅವರೊಳಗೆ ತಾನೇ ಹರಣೀಪತಿ ಪರಶುರಾಮನಾಗಿ ನಿಂತಿದ್ದಾನೆ, ಜಠರಾಗ್ನಿಯಾಗಿ ನಿಂತಿದ್ದಾನೆ. ಸದಾ ಕಡೆ ಎಲ್ಲಾ ಕಡೆ 5 ಕಡೆ ಅಗ್ನಿ ಉರಿತಾನೇ ಇದೆ, ಶಾಂತ ಆಗೋದೇ ಇಲ್ಲ. ಆ ಅಗ್ನಿ ಉರಿತಾ ಇದ್ದದ್ದಕ್ಕೆ ನಮ್ಮಲ್ಲಿ ಟೆಂಪರೇಚರ್ 98.4 ಫಾರಿನ್ಹೀಟ್ ಬರುವುದೇ ಅದರಿಂದ. ಸರಿ, ಇಂಥ ಅಗ್ನಿಯಲ್ಲಿ ಪುರೋಹಿತರು ಬೇಕಲ್ಲ ಆಹುತಿಗಳು ಕೊಡಲಿಕ್ಕೆ. ಯಾರು ಪುರೋಹಿತರು? ಕಲಶಗಳು ಬೇಕು, ವಸ್ತ್ರ ಬೇಕು. ಆ ಕಲಶಗಳಲ್ಲಿ ಹಾಕುವ ಆ ನೀರು, ನಾನಾ ಒಂದು ಕಲಶ ಅಲ್ಲ, 36,000 ಕಲಶ ಇಟ್ಟರೆ ಎಲ್ಲಾ ನದಿ ತೀರ್ಥಗಳಿಂದ ತರಬೇಕಂತೆ ನೀರು. ತಂದು ಅಲ್ಲಿ ತುಂಬಬೇಕು, ಎಲ್ಲಿ ಸಿಗುತ್ತೆ? ಅಲ್ಲಿಂದ ಮಡಿಲಲ್ಲಿ ಯಾರು ತರ್ತಾರೆ? ಅದಕ್ಕೆ ನಮ್ಮ ಶರೀರದಲ್ಲಿ 36,000 ನಾಡಿಗಳೇ ಕಲಶಗಳು. ವೈಶ್ವಾನರಾಗ್ನಿ ಆತನೇ 5 ಕಡೆ ನಿಂತಿರ್ತಾನೆ. 36,000 ಕಲಶಗಳಲ್ಲ, 72,000 ಕಲಶಗಳು ನಮ್ಮಲ್ಲಿದೆ. 72,000, 36,000 ಈಚೆ, 36,000 ಈಚೆ. ಆ 72,000 ಕಲಶಗಳಲ್ಲಿ 72,000 ನದಿಗಳಿಂದ ತಂದ ನೀರು ಹರಿತಾ ಇದೆ. ಎಲ್ಲ ಜಗತ್ತಿನಲ್ಲಿರುವ 7 ಸಮುದ್ರಗಳು, ಸಮಸ್ತ ನದಿಗಳು, ನದಗಳು, ತೀರ್ಥಗಳು, ವಾಪಿ ಕೂಪ ತಟಾಕ ಸರೋವರ ಅಭಿಮಾನಿ ದಿವಿಜರು ಎಲ್ಲ ನಿಂತಿದ್ದಾರೆ. ಸಹಜವಾದ ಜಲಕುಂಭಗಳು 72,000 ನಿಂತಿವೆ. ಚಿಂತನೆ ಮಾಡಿದರೆ ಅದ್ಭುತ ಯಾಗದ ಫಲ ಫ್ರೀಯಾಗಿ ವಿತೌಟ್ ಎನಿ ಕಾಸ್ಟ್ ಚೆನ್ನಾಗಿ ಆಗುತ್ತೆ ನೋಡಿ. ಇದರಿಂದ ದೇವರು ಮೆಚ್ಚಿದಷ್ಟು ಹೊರಗೆ ನೀವು ಒದ್ದಾಡಿದ್ರು ದೇವರು ಮೆಚ್ಚ, ಹೊರಗೆ ಒದ್ದಾಡಿದ್ರು ಕೂಡ ಯಾವುದೋ ಒಂದು ಲೋಪ ಇಲ್ಲಿ, ಯಾವ ಲೋಪ ಇಲ್ಲ, ಅವರೇ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಫಸ್ಟ್ ಕ್ಲಾಸ್ ಪ್ರಿಪೇರ್ ಮಾಡಿದ್ದಾರೆ. ಇನ್ನ ಅಲ್ಲಿ ವಾಯುದೇವರ ರೂಪ ಸಹಜವಾಗಿ ನಿಂತಿದೆ. ಇನ್ನ ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ಭಗವಂತನ ರೂಪ ಆವಾಹನೆ ಮಾಡಬೇಕಾ? ಬೇಕಾಗಿಲ್ಲ, ಅವನೇ ನಿಂತಿದ್ದಾನೆ. 72,000 ನಾಡಿಗಳಲ್ಲಿ ಬೃಹತಿ ಎಂಬ ಸುನಾಮದಿಂ ಕರೆಸಿಯಿಪ್ಪ ಯಾರು ಕ್ರೋಡ 72,000 ರೂಪಗಳ ನಾಡಿಗಳಲ್ಲೂ ಆಡುತ್ತ ಆನಂದಾತ್ಮ ಚರಿಸುವ ಲೋಕದೊಳುತ್ತಾನು. 72,000 ವರಾಹ ರೂಪಗಳಿಂದ ತಿರುಗಾಡುತ್ತಾ ಇದ್ದಾನೆ ಒಂದೊಂದು ಕಲಶದಲ್ಲೂ ಕೂಡ. ಈ ರೀತಿಯಾಗಿ ಸಹಜವಾದ ಕಲಶ, ಆ ಕಲಶದಲ್ಲಿ ವಿಶೇಷವಾದ ವಸ್ತ್ರಗಳು ಯಾವುದಯ್ಯ ಅಂದ್ರೆ ನಾವು ಉಡೋದೇ ಕಲಶಕ್ಕೆ ವಸ್ತ್ರ, ನಾವು ಉಡೋ ವಸ್ತ್ರಗಳೇ ದೇವರಿಗೆ ವಸ್ತ್ರ. ಇಷ್ಟೆಲ್ಲ ಅದ್ಭುತವಾದ ಭಗವದ್ ರೂಪ ಸಹಜವಾಗಿ ಆವಾಹಿತವಾಗಿ ನಿಂತಿದೆ. ದೇವತೆಗಳಿಗೆ ದೇವರಿಗೆ ವಿಸರ್ಜನೆ ನಾವು ಮಾಡಿದರೆ ಹೋಗಲ್ಲ, ಅವರೇ ಹೋಗ್ಬೇಕಷ್ಟೇ. ಹಾಗಾದರೆ ಇಲ್ಲಿ ಯಾಗ ಯಾರು ಮಾಡುತ್ತಾರೆ? ನಾವು ಸೈಲೆಂಟ್ ಆಗಿ ಕೂಡೋರಷ್ಟೇ, ಅವರೇ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಾವು ಇಲ್ಲಿ ಬಂದೆ ಹೋಮಕ್ಕೆ ಅಂದ್ರೆ ಸೈಡಿಗೆ ಕೂಡಿಸ್ತಾರೆ, ಅವರೇ ಮಾಡಿಸ್ತಾ ಇರ್ತಾರಲ್ಲ, ಕೊನೆಗೆ ಪುಣ್ಯ ತಗೋ ಅಂತ ಕೊಡ್ತಾರೆ. ಚಿಂತನೆ ಮಾಡಿದರೆ ಇಲ್ಲದ್ರೆ ಅದೂ ಇಲ್ಲ. ಹಾಗೆ ದಕ್ಷಿಣೆ ಕೊಟ್ರೆ ಪುಣ್ಯ ಕೊಡ್ತಾರೆ, ಕೊಡ್ಲಿಲ್ಲ ಕೊಡಲ್ಲ, ಪುರೋಹಿತರು. ಹಾಗೆ ಇಲ್ಲೂ ಕೂಡ ಒಳ್ಳೆ ಒಳ್ಳೆ ಪುರೋಹಿತರಿದ್ದಾರೆ. ಇಂಥ ಪುರೋಹಿತರು ಎಲ್ಲೂ ಸಿಗಲ್ಲ. ಇಂಥ ಪುರೋಹಿತರು ಟಾರ್ಚ್ ಹಾಕಿದ್ರೂ ಸಿಗಲ್ಲ, ದುಂಬಾಲು ಬಿದ್ದರೂ ಸಿಗಲ್ಲ. ಒಳ್ಳೆ ಒಳ್ಳೆ ಪುರೋಹಿತರಿದ್ದಾರೆ. ಯಾರಿದ್ದಾರೆ ಪುರೋಹಿತರು ಅಂದರೆ ಹೋತ್ರು. ಈ ಶರೀರದಲ್ಲಿ ಹೋತ್ರು ಅಂದರೆ ಹೋಮ ಮಾಡುವ ಪ್ರಧಾನಾಧಿಕಾರಿ ಪುರೋಹಿತ ಯಾರಯ್ಯ ಅಂದರೆ ಅಗ್ನಿ. ಅಗ್ನಿರುಹೋತ ಪ್ರಾಣ ಉದ್ಗಾತ, ಅಗ್ನಿದೇವರೇ, ಅಗ್ನಂತರಗದ ಪರಶುರಾಮನೇ ಇಲ್ಲಿ ಹೋತ್ರವಾಗಿ ನಿಂತಿದ್ದಾರೆ. ಉದ್ಗಾತರು ಆಗಿನ ಆಗಿನ ಮಂತ್ರಗಳನ್ನ ಚೆನ್ನಾಗಿ ಸಾಮಗಾನ ಮಾಡುವುದು ಯಾರಯ್ಯ ಅಂದ್ರೆ ಅಹಂಕಾರಿಕ ಪ್ರಾಣದೇವರು ವಾಯುದೇವರು ಇಬ್ಬರು ಸಾಮಗಾನ ಮಾಡುತ್ತಾ ಇದ್ದಾರೆ. ಅಧ್ವರ್ಯು ಆಗಾಗ ಆಗಾಗ ಯಜ್ಞದ ಭಾಗಗಳಂತೆ ಕೊಟ್ಟು ಆಹುತಿಗಳನ್ನು ಚರು ಅನ್ನವನ್ನು ತೆಕ್ಕೊಡ್ತಾರೆ, ಅದನ್ನು ಅಧ್ವರ್ಯು ಅಂತಾರೆ. ಅಧ್ವರ್ಯು ಯಾರು ಒಂದು ಚಕ್ಷುರ ಅಭಿಮಾನಿ ಸೂರ್ಯ, ಅವರೇ ಅಧ್ವರ್ಯಾಗಿದ್ದಾರೆ. ಇನ್ನ ಬ್ರಹ್ಮ ಅಂತ ಬೇಕು. ಬ್ರಹ್ಮ ಯಾರು ಅಂದ್ರೆ ಮನೋ ಬ್ರಹ್ಮ ಅಂತಾರೆ. ರುದ್ರದೇವರೇ ಬ್ರಹ್ಮಸ್ಥಾನಕ್ಕೆ ಕೂತಿದ್ದಾರೆ. ಚಿಂತನೆ ಮಾಡಿದವರಿಗೆ ನಿತ್ಯ ಬೃಹತಿ ಸಹಸ್ರ ಮಾಡಿದ ಯಾಗ ಮಾಡಿದ ಫಲ ಬರುತ್ತೆ ನೋಡಿ, ಬಹಳ ಚೆನ್ನಾಗಿದೆ. ನಿತ್ಯವೂ ಬೃಹತಿ ಸಹಸ್ರ ಮಾಡಿದ ಫಲ ಬರುತ್ತೆ, ಚೂರು ಪುಣ್ಯ ಕೊಟ್ಟು ನಡಿ ಅಂತ ಹೇಳ್ತಾರೆ. ಎಂಥ ಪುಣ್ಯ ಬರುತ್ತೆ ಗೊತ್ತಾ? 100 ವರ್ಷ ಭಕ್ತಿ ಮಾಡಿದರೂ ಬರಲ್ಲ, ಗೋಪದ್ಮ ಹಾಕಿದ್ರು, ಅಡ್ಡ ಬಿದ್ರು, ಏನು ಮಾಡಿದರೂ ಬರಲ್ಲ. ಅಂಥ ಪುಣ್ಯ ಬರುತ್ತೆ. ಇಲ್ಲಿ ಒಣ ಒದ್ದಾಡ್ತಾ ಇರ್ತೀರಲ್ಲ, ಕೈ ಬಾಯಿ ಎಲ್ಲ ಸವಿಸಿಕೊಂಡು ಅಯ್ಯೋ ಅಂತ ಕೊಡ್ತಾ ಇರ್ತೀರ, ಚೂರು ಚೂರು ಪುಣ್ಯ. ಅದು ಹೊಟ್ಟೋಗ್ತಾ ಇರುತ್ತೆ, ಕಲಿ ಹೊತ್ಕೊಂಡು ಹೋಗ್ತಾನೆ. ಇಲ್ಲಿ ಅವರೇ ರಕ್ಷಣೆ ಮಾಡುತ್ತಾರೆ. ಹಾಗಾದರೆ ಇಷ್ಟು ಋತ್ವಿಜರನ್ನ ಬೆಳಿಗ್ಗೆದ್ದು ನಾವು ಮಾಡಬೇಕಾಗಿದ್ದೇನು ಅಂದರೆ ಆ ಕುಂಡವನ್ನ ದಿನಾಗ್ಲೂ ಚಿಂತನೆ ಮಾಡಿ ಕುಂಡದಲ್ಲಿರುವ ದೇವತೆಗಳ ಸ್ಮರಣೆ, ನಂತರ ಕುಂಡದಲ್ಲಿರುವ ಅಗ್ನಿಗಳ ಸ್ಮರಣೆ, 72,000 ಕಲಶಗಳಿದ್ದ ದೇವತೆಗಳ ದೇವರ ಸ್ಮರಣೆ, ನಂತರ ಪ್ರಧಾನವಾಗಿ ಋತ್ವಿಜರ ಸ್ಮರಣೆ, ಅವರಿಗೆ ನಮಸ್ಕಾರ, ನಂತರ ಆಹುತಿಗಳು. ಏನೇನು ಆಹುತಿ ಕೊಡುತ್ತಾರೆ ಅಂದರೆ 11 ಇಂದ್ರಿಯಗಳಿಂದ ಏನೇನು ಸ್ವೀಕಾರ ಮಾಡುತ್ತೇವೆ ಎಲ್ಲ ದೇವರಿಗೆ ಆಹುತಿ. ಆಯಾ ಇಂದ್ರಿಯಗಳಲ್ಲಿ ದೇವತೆಗಳೇ ನಿಂತು ಈಗ ಒಳ್ಳೆ ಊಟ ಮಾಡಿದವು, ನಾವು ಚಿಂತನೆ ಮಾಡಿದ್ರು ಮಾಡದಿದ್ರು ದೇವತೆಗಳು ಚಿಂತನೆ ಮಾಡಿ ನಾವು ಊಟ ಮಾಡುವ ಕಾಲಕ್ಕೆ ಸ್ವಾಮಿ ಆಹುತಿ ಅಂತ ಕೊಡುತ್ತಾರೆ ದೇವರಿಗೆ. ಹಾಗೆ ತಿಂದದ್ದು ಕುಡದದ್ದು ನೋಡಿದ್ದು ನೋಟದ್ದು ಆಹುತಿಯೇ. ಒಳ್ಳೆ ರೂಪ ನೋಡಿದವು ಕೃಷ್ಣನದ್ದು, ಆನಂದಪಟ್ಟವು ಆ ರೂಪ ನೋಡಿದಾಗ ಆಹುತಿ. ಒಳ್ಳೆ ದೇವರ ಪ್ರವಚನ ಕೇಳಿದವು ಆಹುತಿ, ಕಣ್ಣು ಮೂವು. ಒಳ್ಳೆ ಗಂಧ ಭಗವಂತನಿಗೆ ಅರ್ಪಿತವಾದಂತಹ ಗಂಧ ಆಘ್ರಾಣ ಮಾಡಿದವು ಪುಷ್ಪ ಆಹುತಿ. ಹಾಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಂದ ಬರತಕ್ಕಂಥ ಏನಿದೆ ಅದನ್ನ ಪೂರ್ಣ ನಾವು ಅನುಭವಿಸುವ ಸುಖ ಎಲ್ಲ ಭಗವಂತನಿಗೆ ಆಹುತಿ. ಅದನ್ನು ಹೇಳ್ತಾರೆ ಇಲ್ಲಿ, ಯದಶ್ನಾತಿ ಯತ್ ಪಿಬತಿ ತದಸ್ಯ ಸೋಮಪಾನ. ಏನು ತಿಂತೀವಿ ಕುಡಿತೀವಿ ಎಲ್ಲ ಸೋಮಪಾನ. ಯತ್ ಸಾಯಂ ಪ್ರಾತರಪ್ತಿ ತತ್ ಸಮಿಧ. ಸಮಿತ್ತು ಹಾಕಬೇಕಲ್ಲ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಏನು ನಾವು ತಗೊಳ್ತೇವಲ್ಲ ಎಲ್ಲವೂ ಕೂಡ ಸಮಿತ್ತೆ. ಇನ್ನ ಅಷ್ಟೇ ಅಲ್ಲ ನೋಡಿ, ಈ ಯಜ್ಞದಲ್ಲಿ ಏನೇನು ಬಳಸ್ತಾರೆ ಅಂದ್ರೆ, ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೆ ಸತ್ ಪ್ರವರ್ಗ್ಯ. ನಾವು ಕೂಡೋದು ಏಳೋದು ಮಲಗೋದು ತಿರುಗೋದು ಎಲ್ಲ ಏನಿದೆ ಎಲ್ಲ ಪ್ರವರ್ಗಗಳು ಒಂದು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇಷ್ಟು ಒಳ್ಳೆ ಚೆನ್ನಾಗಿ ಬೃಹತಿ ಸಹಸ್ರದ ಚಿಂತನೆ ಅದ್ಭುತವಾಗಿ ಬರ್ತಾ ಇದೆ. ಈ ನಡೆಯುವ ಬೃಹತಿ ಸಹಸ್ರ ಎಷ್ಟು ಕಾಲ ನಡೀತಾ ಇದೆ? 116 ವರ್ಷಗಳ ಕಾಲ ನಡೆಸ್ತಾ ಇದ್ದಾರೆ. 116 ವರ್ಷಗಳ ಕಾಲ ನಡೆಯುವಂತಹ ಈ ಬೃಹತಿ ಸಹಸ್ರ ಯಾಗ, ಯಾಗದಲ್ಲಿ ಪ್ರಾತಃಸವನ ಎಷ್ಟು ಕಾಲ? 24 ವರ್ಷಗಳ ಕಾಲ. ಮಾಧ್ಯಂದಿನ ಸವನ, ಸಾಯಂ ಸವನ. ಇಲ್ಲಿ ಕನೆಕ್ಷನ್ ಬಂತು. ಮೊದಲದು ಚಿಂತನೆ ಮಾಡಿ, ನಂತರ ಆಯುಯಜ್ಞದ ಚಿಂತನೆ ಮಾಡ್ತಾ ಬನ್ನಿ. ಇಷ್ಟಾದ ಮೇಲೆ ಸ್ವರೂಪ ಯಜ್ಞ ಅಂತ ಇನ್ನೊಂದು ಬರುತ್ತೆ, ಅದು ಚಿಂತನೆ. ಮೂರು ಸೇರಿಸಿಬಿಟ್ರೆ ಅದ್ಭುತವಾದ ಪ್ರಯೋಗ ಇದೆ. ಸರಿಯಾ? ಇಲ್ಲಿ ಈ ಯಜ್ಞದಲ್ಲಿ ದೀಕ್ಷಾ ಅಂತ ಹೇಳ್ತಾರೆ. ಏನು ದೀಕ್ಷಾ ಅಂದರೆ, ಅದು ಸ್ವರೂಪ ಯಜ್ಞಕ್ಕೆ ಹೋಗ್ಬೇಕಾಗಿ, ಇದು ಮುಗಿಸಿ ಅಲ್ಲಿ ಹೋಗಿ ಎಲ್ಲ ಒಟ್ಟಿಗೆ ಸೇರಿಸಿ ಮಾಡಿಬಿಟ್ರೆ ಸರಿ ಹೋಗೋದು. ಅಲ್ಲಿಗೊಂದು ಕಾಪಿ ತಂದುಬಿಟ್ರೆ ಸರಿ ಹೋಗುತ್ತೆ. ನಾಳೆ ಹೇಗೆ ಅಲ್ಲಿ ಹೋಗ್ಬೇಕು? ಒಂದು ಕಡೆ ಬರೆಸಿದ್ದೇನೆ, ಆಯುರ್ಯಜ್ಞ ಪ್ರಕರಣ, ಬೃಹತಿ ಸಹಸ್ರ, ಸ್ವರೂಪ ಯಜ್ಞ, ಮೂರು ಸೇರಿಸಿ ಎಲ್ಲ ಒಂದೇ ಲಿಸ್ಟ್. ನಾಳೆ ತರ್ತೇನೆ ಅದು. ನಾಳೆ ತಂದ್ರೆ ಅದನ್ನು ಜಿರಾಕ್ಸ್ ಮಾಡಿ ಕೊಟ್ಬಿಟ್ರೆ ಎಲ್ಲರಿಗೂ ಸರಿ ಹೋಗುತ್ತೆ. ದಿನ ಒಂದು ಸಲ ಚಿಂತನೆ ಮಾಡಿದರೆ ನಿಮ್ಮ ಹತ್ರ ಇದ್ರಲ್ಲಿ ಬರೆಸಿದ್ದೀರಿ, ತಂದುಬಿಡಿ ನಾಳೆ ತಂದುಬಿಟ್ರೆ ಸರಿಯ ಬಿಡುದಲ್ಲ. ಸರಿ ಸರಿ, ದೀಕ್ಷಾ ಅಂತಿದೆ. ಏನು ದೀಕ್ಷಾ ಅಂದರೆ, ಈ ದಿನದಲ್ಲಿ ಜೀವನದಲ್ಲಿ ನಮಗೆ ಬರುವಂತ ಹಸಿವೆ, ಬಾಯಾರಿಕೆ, ನಾನಾ ಮನಸ್ಸಿನ ಚಿಂತನೆ, ವ್ಯಾಧಿಗಳು, ಆದಿ ವ್ಯಾಧಿಗಳು, ಇವೆಲ್ಲ ಉಪದ್ರವಗಳು ಬರೋದು ಬರುವ ಕಷ್ಟಾವಸ್ಥ. ಏನು ಕಷ್ಟ ಬರುತ್ತೆ ಅದೆಲ್ಲವೂ ಕೂಡ ದೀಕ್ಷಾ ಅಂತ ದೇವರಿಗೆ ಅರ್ಪಣೆ ಮಾಡಬೇಕಂತ. ಇವತ್ತಿನ ದಿವಸ ಹಸಿವೆ ಆಗಿತ್ತ, ಬಾಯಾರಿಕೆ ಆಗಿತ್ತ, ನಾನಾ ಆಲೋಚನೆಗಳು ತೊಂದರೆಗಳು ಬಂದ್ವಾ? ಬಂದ್ರೆ ಬರಲಿ, ಏನೇನು ಬಂತೋ ಅವೆಲ್ಲ ದೀಕ್ಷಾ ಅಂತ ಅರ್ಪಣೆ ಮಾಡಬೇಕು. ಅದಕ್ಕೆ ಸ್ವಯಂಭುವ ಮನುಗಳ ಭಾರ್ಯ ಶತರೂಪಾದೇವಿ ಅಭಿಮಾನಿನಿ, ಆಕೆಗೆ ನಮಸ್ಕಾರ ಮಾಡಿಕೊಂಡ್ರೆ ನಿತ್ಯ ನಮಗೆ ಕಷ್ಟಗಳಿಗೆ ಕಡಿಮೆ ಉಂಟ? ಜೀವನದಲ್ಲಿ ಏನು ಕಡಿಮೆ ಇಲ್ಲ. ಆದರೆ ಆ ಕಷ್ಟ ಬಂದಾಗ ದೀಕ್ಷಾ ಅಂತ ಚಿಂತನೆ ಮಾಡುವ ಬುದ್ಧಿ ಇಲ್ಲ. ಬುದ್ಧಿ ಬೇಕಾ? ನಾವು ಆಕೆಗೆ ಸ್ಮರಣೆ ಮಾಡಿಕೊಂಡೆ ಕೊಡ್ತಾಳೆ. ನಂತರ ಮುಂದೆ ಹೇಳ್ತಾರೆ, ಯಜ್ಞದಲ್ಲಿ ಎರಡು ರೀತಿ ಮಂತ್ರಗಳು, ಒಂದು ಶಸ್ತ್ರ ಮಂತ್ರ, ಒಂದು ಸ್ತೋತ್ರ ಮಂತ್ರ. ಮಂತ್ರವನ್ನ ಸ್ವರಸಹಿತವಾಗಿ ಉಚ್ಚಾರ ಮಾಡಿ ಆಹುತಿ ಕೊಟ್ರೆ ಅದು ಶಸ್ತ್ರ ಮಂತ್ರ. ಅದೇ ಮಂತ್ರವನ್ನ ಸಾಮಗಾನ ಮಾಡಿದರೆ ಸ್ತೋತ್ರ ಅಂತ ಹೇಳ್ತಾರೆ. ಇಲ್ಲೂ ಇದೆ. ಏನದು ಅಂದರೆ, ಹಾಸ ತಾಂಬೂಲ ಮೈಥುನಾನಿ. ನಗುವುದು, ತಾಂಬೂಲ ಹಾಕೊಳ್ಳೋದು, ಮೈಥುನಾದಿಗಳು ಏನಿದೆ ಅದರಿಂದ ಬರುವ ಸುಖ ಎಲ್ಲವೂ ಕೂಡ ಭಗವಂತನಿಗೆ ಸ್ತೋತ್ರ ಅಂತ ಚಿಂತನೆ ಮಾಡಬೇಕು. ನಂತರ ಶಸ್ತ್ರ ಅಂದ್ರೆ ಯಾವುದು ಅಂದ್ರೆ, ಹೆದರಬೇಡಿ, ಇದು ಚಿಂತನೆ ಮಾಡಿದರೆ ಆಯುಷ್ಯ ವೃದ್ಧಿ ಆಗುತ್ತೆ, ಸಾವು ಬೇಗ ಬರಲ್ಲ. ಏನು ಚಿಂತನೆ ಮಾಡಬೇಕು ಅಂದ್ರೆ, ನಾವು ಸಾಯುವುದು, ಸತ್ತ ಮೇಲೆ ಹೆಣ ಹೊತ್ತುಕೊಂಡು ಹೋಗುವುದು, ಹೆಣ ಸುಡುವುದು, ಈ ಮೂರನ್ನು ಈಗಲೇ ಕೃಷ್ಣಾರ್ಪಣ ಬಿಡಬೇಕು. ಯಾಕ್ರಿ ನಾವು ಮಾಡಲ್ಲ ಅಂತೀರಾ? ಯಾಕೆಂದ್ರೆ ನಾವು ಹೋದಾಗ ಚಿಂತನೆ ಮಾಡಲಿಕ್ಕೆ ನಾವು ಇರಲ್ಲ, ಹೊರಗಾಕಿರ್ತಾರೆ. ಹೌದಾ? ಬಾಯಿರಲ್ಲ, ಪಕ್ಕ ಕೂತು ಅಳತಾ ಕೂತಿರ್ಬೇಕು. ಮನೆಯಾಗಿದ್ದವರೀಗ ಏನು ಗೊತ್ತಿರಲ್ಲ, ಯಾಕೆ ನಾವೇ ಹೇಳ್ಕೊಟ್ಟಿರಲ್ಲ. ಮನೆಯಾಗಿದ್ದವ್ರು ಚೂರ ಹೇಳ್ಕೊಡ್ಬೋದಾ? ಇಲ್ಲ, ಹುಡುಗರಿಗೆ ರಿಟೈರ್ ಆಗಲಿ ಅಂತ ಬಿಟ್ಬಿಟ್ಟಿರ್ತೇವೆ. ಇನ್ನು ವಯಸ್ಸಿನಲ್ಲಿದ್ದವರ ನಮ್ಮ ಮಾತು ಕೇಳಲ್ಲ. ನಾವೊಬ್ಬರೇ ಪುರಾಣಕ್ಕೆ ಹೋಗಿ ಬರ್ತಾ ಇರ್ತೀವಿ. ನಾವು ಹೋದಾಗ ಚಿಂತನೆ ಮಾಡಲಿಕ್ಕೆ ಮಕ್ಕಳಿಗೆ ಗೊತ್ತಿರಲ್ಲ, ಪುರೋಹಿತರು ಹೇಳಲ್ಲ, ಅವರಿಗೆ ಗೊತ್ತಿರಲ್ಲ. ಇನ್ನೊಂದು ಹೇಳಲಿಕ್ಕೂ ಆಗಲ್ಲ. ಆ ಕರ್ಮಕಾಂಡ ಮಾಡಿ ಹೋಗೋದಕ್ಕೆ ಸಾಕಾಗುತ್ತೆ ಅವರಿಗೆ. ಇನ್ನು ಅನುಸಂಧಾನಗಳಲ್ಲಿ ಹೇಳ್ಕೊಡ್ತಾರೆ, ಕೇಳಲ್ಲ. ಕೊನೆಗೆ ನಾವು ದುಃಖ ಪಡ್ತಾ ಇರ್ತೀವಿ. ಇದ್ದ ಕಾಲಕ್ಕೆ ಚೂರು ಚಿಂತನೆ ಮಾಡಿ ಚೆನ್ನಾಗಿರ್ತಲ್ಲ, ಎಲ್ಲ ಒಣ ಆಗ್ತಾ ಇದೆ. ಯಾಕೆ ಅಂದರೆ ಶ್ರಾದ್ದ ಅಂದರೆ ಏನು? ಮಾತ್ರ ಅಲ್ಲ, ಅಲ್ಲಿ ಆವಾಹನೆ ಮಾಡಿದ ದೇವತೆಗಳೊಳಗೆ ಭಗವದ್ ರೂಪ ಇರುತ್ತೆ. ಅಲ್ಲಿ ಎಲೆಯಲ್ಲಿ ಅನ್ನ ಎಲ್ಲ ಬಡಿಸ್ತೀವ ಊಟಕ್ಕೆ, ಪದಾರ್ಥಗಳು ಬಳಸಿದ ಪದಾರ್ಥಗಳು, ಎಳ್ಳು, ಅಕ್ಕಿ, ದರ್ಭೆ, ಬೆಲ್ಲ, ತುಪ್ಪ, ಜೇನುತುಪ್ಪ, ಹಾಲು, ಮೊಸರು, ತುಳಸಿ, ಎಲ್ಲ ಬಳಸಿದ ಪದಾರ್ಥಗಳು, ಮಂತ್ರ ತಂತ್ರ ಎಲ್ಲದರಲ್ಲಿ ಭಗವದ್ ರೂಪಗಳಿವೆ. ಆ ಭಗವದ್ ರೂಪಗಳನ್ನ ಅಲ್ಲಿ ಆವಾಹಿತರಾದ ದೇವತೆಗಳ ಒಳಗಿರತಕ್ಕಂಥ ಭಗವದ್ ರೂಪಕ್ಕೆ ಐಕ್ಯ ಅನುಸಂಧಾನ ಮಾಡುವುದೇ ಶ್ರಾದ್ದ. ಮಾಡ್ತಾ ಇದೀವ? ಅದಕ್ಕೆ ದಾಸರಂತಾರೆ, ಪಿತೃಗಳೆಲ್ಲೋ, ನಾವೆಲ್ಲೋ, ಎಳ್ಳೆಲ್ಲೋ, ದರ್ಭೆಗಳಲ್ಲೋ. ಯಾಕೆ? ಯಾರಿಗ್ಯಾರು ಪುರಂದರ ವಿಠಲ ಕನೆಕ್ಷನೇ ಇಲ್ಲ. ಆಯಾ ಅವರವರ ರೂಪವನ್ನು ಅವರಿಗೆ ಕೊಡಬೇಕು ಅನ್ನೋ ಎಚ್ಚರವೇ ಇಲ್ಲ. ಅದು ಬರಲಿಲ್ಲ ಚಾಲ್ತಿ ಸಂಪ್ರದಾಯದಲ್ಲಿ. ಅನುಸಂಧಾನದ ಸಂಪ್ರದಾಯ ಬಂದಿಲ್ಲ, ಮೆಕ್ಯಾನಿಕಲ್ ಸಂಪ್ರದಾಯ ಜಾಸ್ತಿ ಬಂದಿದೆ. ಅದಕ್ಕೆ ಹಾಗಾದರೆ ಇವಾಗೇ ಅನುಸಂಧಾನ ಮಾಡಿಬಿಟ್ರೆ ನಾವು ಸತ್ತಾಗ ಮಾಡಬೇಕಾದ 12 ದಿವಸಗಳ ಕಾರ್ಯ, ಆ 12 ದಿವಸಗಳ ಕಾರ್ಯದಲ್ಲಿ ಯಾರು ಮಾಡ್ತಾರೋ, ನಮ್ಮ ಮಕ್ಕಳು ಮಾಡ್ತಾರೋ, ಯಾರು ಮಾಡ್ತಾರೋ, ಹಾಗೆ ಬಳಸಿದ ಎಲ್ಲ ಪದಾರ್ಥಗಳು, ಅವರು ಅಲ್ಲಿ ಮಾಡಿದ ಮಂತ್ರ ತಂತ್ರ, ಅಲ್ಲಲ್ಲಿ ಹುಟ್ಟಿದ ಭಗವದ್ ರೂಪಗಳು ಎಲ್ಲ ಅಲ್ಲಿರುವ ಭಗವದ್ ರೂಪಕ್ಕೆ ಸ್ವಾಮಿ ನಿನಗರ್ಪಿತ ಅಂತ ನಾವು ಮೊದಲೇ ಕೃಷ್ಣಾರ್ಪಣ ಅಂದ್ರೆ ಅವರು ಮಾಡದಿದ್ರು ಈಗಲೇ ಕೃಷ್ಣಾರ್ಪಣ ಬಿಟ್ಟದ್ದಕ್ಕೆ ಎಸ್ ಚೆಲ್ತ. ಭಗವಂತ ಹೇಳ್ತಾನೆ, ಮೊದಲೇ ಬಿಟ್ಟಿದೆಯಲ್ಲ, ನಾನು ನೋಡ್ಕೊಳ್ತೇನೆ ಅಂತಾನೆ. ಅವನೇ ಬಂದು ನಿಲ್ಲುತ್ತಾನಲ್ಲಿ, ಅವನೇ ಬಂದು ನಿಂತು ತಾನೇ ಈ ಅನುಸಂಧಾನ ಮಾಡಿದ್ದಕ್ಕೆ ಪ್ರತಿಯೊಂದು ಸಕ್ರಮವಾಗಿ ಮಾಡುವಂತೆ ಮಾಡುತ್ತಾನೆ. ಮತ್ತೆ ಈಗ ಮಾಡುವುದು ಸರಿಯಾ? ನಾನಲ್ಲ, ಮಧ್ವಾಚಾರ್ಯ ಹೇಳ್ತಾರೆ, ಭಾಷ್ಯದಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬರೂ ತಮ್ಮ ಸಾವನ್ನ ಸತ್ತ ಮೇಲೆ ಹೆಣ ಹೊತ್ತುಕೊಂಡು ಹೋಗುವುದನ್ನ, ನಂತರ ಹೆಣ ಸುಡುವುದನ್ನ ಚೆನ್ನಾಗಿ ಚಿಂತನೆ ಮಾಡಿ. ಇದನ್ನೇ ಶಸ್ತ್ರಮಂತ್ರ ಅಂದ್ರು. ನಿಮಗೆಲ್ಲ ಹೇಳಿಕೊಡ್ತೇನೆ, ಇದೊಂದು 3 ದಿವಸ ಹೇಳ್ತೇನೆ, ಚೆನ್ನಾಗಿ ಹೇಳಿಕೊಡ್ತೇನೆ. ಇನ್ನೊಂದು ಜಿರಾಕ್ಸ್ ಕಾಪಿ ಬರುತ್ತೆ, ಅದರಾಗೆಲ್ಲ ಇರುತ್ತೆ. ಏನ್ ಅರ್ಪಣೆ ಮಾಡಬೇಕೋ ಗೊತ್ತಿರಲ್ಲ, ಅದೆಲ್ಲವನ್ನೂ ಹೇಳುತ್ತೇನೆ. ಹೇಳಿ ನಿತ್ಯ ನೀವು ಅನುಷ್ಠಾನ ಮಾಡಿಕೋಬೇಕು. ಆ ಥರ ಮಾಡುತ್ತೇನೆ. ನಂತರ ಸ್ತೋತ್ರ ಶಸ್ತ್ರ ಎರಡು ನಂತರ ಆಯಿತು. ನಂತರ ಏನಿದೆ ಅಂದ್ರೆ ಹೇಳ್ತಾರೆ ದಕ್ಷಿಣ ಅಂತಿದೆ. ಏನು ದಕ್ಷಿಣ ಅಂದರೆ ನಾವು ದಿನದಲ್ಲಿ ಶರೀರದಿಂದ ಪಡುವಂತಹ ಕಷ್ಟ, ನಾನಾ ಪೂಜೆಗಳು ಅಥವಾ ಅಡಿಗೆ ಏನೇನು ಮಾಡುತ್ತಾ ತಿರುಗಾಡೋದು, ಬರೋದು, ಹೋಗೋದು, ಕಾಯಕ್ಲೇಶ. ಆದ ಮೇಲೆ ವೇದ ಅಭ್ಯಾಸ ಮಾಡುವುದು ಅಥವಾ ನಾನು ಸುಳಾದಿ ಪಾರಾಯಣ ಇವೆಲ್ಲ ಮಾಡೋದು, ಅರ್ಥ ಚಿಂತನೆ ಮಾಡುವುದು, ಇವೆಲ್ಲ ತಪಸ್ಸು. ನಂತರ ವಿದ್ಯಾದಾನ ಅನ್ನದಾನ ಮಾಡುವುದೇ ಅರ್ಜವ ಅಂದ್ರು. ಯಜ್ಞದಲ್ಲಿ ಬೇಕಂತೆ. ಅಲ್ಲ, ವಿದ್ಯಾದಾನ ಅನ್ನದಾನ ನಾವೆಲ್ಲಿ ಮಾಡ್ತೀವಿ? ಮಾಡಲ್ಲಲ್ಲ, ಮಾಡ್ತಾ ಇಲ್ಲ, ಬೇಡ. ವಿದ್ಯಾದಾನಕ್ಕಾಗಿ 1 ರೂಪಾಯಿ ಮನೆಯಲ್ಲಿದ್ದವರೆಲ್ಲ ಊಟಕ್ಕೆ ಕೂಡಲಿಕ್ಕೆ ಮೊದಲು ಒಬ್ಬೊಬ್ಬರು 1 ಜೋಳಿಗೆಯಲ್ಲಿ 1 ಹಿಡಿ ಅಕ್ಕಿ ಅನ್ನದಾನಕ್ಕೆ, ಹಿಡಿ ಅಕ್ಕಿ 1 ಚೀಲ ಇತ್ತು, ಅದರಲ್ಲಿ 1 ರೂಪಾಯಿ ವಿದ್ಯಾದಾನಕ್ಕೆ ಅಂತ. ದಿನಾಗ್ಲೂ ಮನೆಯಲ್ಲಿದ್ದವರೆಲ್ಲ ಹಾಕುವುದ, 1 ಹಿಡಿ ಅಕ್ಕಿ 1 ರೂಪಾಯಿ. ಅಷ್ಟು ಪೂರಾ ಬಡತನದಲ್ಲಿ ಯಾರಿದ್ದಾರ? ಇಲ್ಲಲ್ಲ. ಅಷ್ಟು ದಿನಾಗೂ ಹಾಕ್ತಾ ಬನ್ನಿ, ಚೀಲ ತುಂಬಿದ ಕೂಡಲೇ ನಿಮ್ಮಿಷ್ಟ. ಎಲ್ಲಿ ವಿದ್ಯಾದಾನ ಆಗ್ತಾ ಇದೆಯೋ, ಅನ್ನದಾನ ಆಗ್ತಾ ಇದೆಯಲ್ಲ, ಕೊಟ್ಟು ಬಿಡಿ. ವಿದ್ಯಾದಾನ ಮಾಡಿದ ಫಲ, ಅನ್ನದಾನ ಮಾಡಿದ ಫಲ ನಿಮಗೆ ಕೈಗೆ ಸೇರುತ್ತೆ, ಸುಲಭವಾಗಿ ಸೇರುತ್ತೆ. ಅವರಿಗೂ ಅನುಕೂಲ. ಇಷ್ಟು ಜನ ಅಕ್ಕಿ ಎಲ್ಲ ತಂದು ಕೊಟ್ರೆ ಅನುಕೂಲ ಆಗಲ್ವಾ? ವಿದ್ಯಾಪೀಠದಲ್ಲಿ ಅದ್ಭುತ ಆಗುತ್ತೆ. ಬಹಳ ಜನ ಕೊಡ್ತಾ ಇದ್ದಾರೆ ಆಲ್ರೆಡಿ, ಏನೋ ಕೊಡ್ತಾ ಇದ್ದೀರಾ? ಅದಕ್ಕೆ ಚಿಂತನೆ ಮಾಡಿಕೊಟ್ರೆ ಆಯಿತು. ನಂತರ ಮುಂದೆ ಹೇಳ್ತಾ ಇದ್ದಾರೆ ಅಹಿಂಸಾ ಸ್ವಾಮಿ, ಇವತ್ತು ನಾನು ಯಾರಿಗೂ ಹಿಂಸೆ ಕೊಡಲ್ಲ, ಮಾತಿನಿಂದ ಕೊಡಲ್ಲ, ಕೈಯಿಂದಲೂ ಕೊಡಲ್ಲ, ನೋಟದಿಂದಲೂ ಕೊಡಲ್ಲ, ಯಾವುದರಿಂದಲೂ ಕೊಡಲ್ಲ. ನಾವು ನೋಟದಿಂದಲೇ ಕೊಡ್ತಾ ಇರ್ತೀವಿ, ಆ ನೋಟದಲ್ಲೇ ಅವ್ರನ್ನ ಓ ಬಹಳ ರೀತಿ ಹಿಂಸೆ ಕೊಡ್ತಾ ಇರ್ತೀವಿ, ಮಾತಿನಿಂದ ಕೊಡ್ತಾ ಇರ್ತೀವಿ, ಒಳಗಂದುಕೊಂಡು ಬೈತಾ ಇರ್ತೀವಿ, ಇದ್ಯಾವುದು ಮಾಡಲ್ಲ ಅಂತ ದೀಕ್ಷೆ. ಅದೇ ದೊಡ್ಡ ಭಗವಂತನೇ ದಕ್ಷಿಣೆ ಅಂತೆ. ಆದ ಮೇಲೆ ಸತ್ಯವಾಕ್, ಸತ್ಯವಾಗಿ ಮಾತಾಡೋದು ಅದೇ ದೊಡ್ಡ ದಕ್ಷಿಣೆ. ಸತ್ಯವಾಕ್ ಅಂದರೆ ದೇವರಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ ಪ್ರೀತಿಕರವಾದ ಮಾತು ಸತ್ಯವಾಕ್. ಅಷ್ಟೇ, ಇದ್ದದ್ದು ಇದ್ದ ಹಾಗೆ ಹೇಳೋದು ಸತ್ಯವಾಕ್ ಅಂತಲ್ಲ. ದೇವರಿಗೆ ಪ್ರೀತಿಕರವಾದ್ದು, ಬ್ರಾಹ್ಮಣರಿಗೆ ಗೋವುಗಳಿಗೆ ಹಿತಕರವಾದ್ದು ಅದು ಸತ್ಯವಾಕ್. ಅದು ಮಾತಾಡಿದ್ರೆ ಭಗವಂತನಿಗೆ ದಕ್ಷಿಣ ಅಂದರು. ಇಷ್ಟೆಲ್ಲ ಆದರೆ ಇದಕ್ಕೆಲ್ಲ ಅಭಿಮಾನಿ ಯಾರು ಅಂದರೆ ಸ್ವಯಂಭೂ ಮನುಗಳ ಅಭಿಮಾನಿಗಳು. ಅವರ ಸ್ಮರಣೆ ಮಾಡಿದರೆ ಎಲ್ಲ ಬರುತ್ತೆ. ಇನ್ನ ಎರಡಿದೆ, ಸೋಷ್ಯತಿ ಅಂತ ವ್ಯವಹಾರ, ಅಸೌಷ್ಟ ಅಂತ ಯೋಗ, ಮಂತ್ರ ಪ್ರಯೋಗ. ಇಲ್ಲಿ ಹೇಳುತ್ತಾರೆ ಸೋಮಲತೆಯನ್ನ ತಂದು ಕುಟ್ಟಿ ರಸವನ್ನ ಹಿಂಡಿ ಸೋಮರಸ ತೆಗಿದೆ. ಸೋಮರಸ ತೆಗೆಯಲಿಕ್ಕೆ ಮೊದಲು ಸೋಮರಸ ತಂದು ಲತೆ ತಂದ ಕೂಡಲೇ ಪ್ರೋಕ್ಷಣೆ ಮಾಡಿ ಅಸೌಷ್ಟ ಸೋಷ್ಯಂತಿ ಅಂತ ಪ್ರೋಕ್ಷಣೆ ಮಾಡುತ್ತಾರೆ. ಅಂದರೆ ಸೋಮರಸ ತೆಗೆಯುತ್ತೇವೆ, ತೆಗೆದ ಮೇಲೆ ಅಸೌಷ್ಟ ತೆಗೆದ ಆಯಿತು ಅಂತ ಮಂತ್ರದ ಅರ್ಥ. ಇಲ್ಲಿ ಕೂಡ ಇದೆ ಅಂತೆ, ನಮ್ಮ ಶರೀರದಲ್ಲೂ ಕೂಡ, ನಮ್ಮ ಜೀವನದಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಏನು ಜೀವ ಬಿದ್ದಿರ್ತಾನೆ, ಏನೇನು ಬರಬೇಕು, ಸೋಷ್ಯಂತಿ ಬರ್ತಾನೆ, ಜೀವ ಹುಟ್ಟುತ್ತೆ ಅಂತ ವ್ಯವಹಾರ ಇದೆಯಲ್ಲ ಅದೇ ಮಂತ್ರ ಪ್ರಯೋಗ. ಜೀವ ಹುಟ್ಟಿದ ಕೂಡಲೇ ಹುಟ್ಟಿದ ಅಂತ ಪ್ರಯೋಗ ಏನಿದೆ, ಮಾತಿನ ಪ್ರಯೋಗ, ಅದೇ ಅಸೌಷ್ಟ ಅಂತ. ಹಾಗಾದರೆ ಸೋಮರಸ ಯಾರು, ನಾವೇ. ಇಡೀ ನಮ್ಮ ಜೀವನವೇ ದೇವರಿಗೆ ಸೋಮರಸ ಅಂತ ಚಿಂತನೆ ಮಾಡಬೇಕು. ನಂತರ ಅವಭೃತ ಸ್ನಾನ ಅಂತಿದೆ ಯಜ್ಞದಲ್ಲಿ, ನಮ್ಮ ಸಾವೇ ಅವಭೃತ ಸ್ನಾನ. ಸಾವು ಬಂದರೆ ಹೆದರಬಾರದಂತೆ, ಭಗವಂತ ಒಳ್ಳೆ ಅವಭೃತ ಸ್ನಾನ ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿ ಸಂತೋಷವಾಗಿ ಕಾಯಬೇಕಂತೆ. ಮರಣವೇ ಅವಭೃತ ಸ್ನಾನ. ಅವಭೃತ ಸ್ನಾನದಲ್ಲಿ ಮೂರು ಮಂತ್ರಗಳನ್ನು ಬಳಸ್ತಾರೆ, ಅಕ್ಷತಮಸಿ, ಅಚ್ಯುತಮಸಿ, ಪ್ರಾಣಶಂಸಿತಮಸಿ ಅಂತ. ಕನ್ನಡದಲ್ಲಿ ಅರ್ಥ, ಹೇ ಸ್ವಾಮಿ ನೀನು ಸ್ವರೂಪ ಸಹಿ ಅಂದರೆ ಸ್ವರೂಪದಿಂದ ನಾಶವಿಲ್ಲ ನಿನಗೆ, ನಿನ್ನ ಗುಣಗಳು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ಗುಣಗಳ ನಾಶವಿಲ್ಲ, ಸುಖಭರಿತ ನೀನು, ಲಕ್ಷ್ಮೀ ಪ್ರಾಣಾದಿಗಳಿಗಿಂತ ಅತ್ಯಂತ ಸುಖಪೂರ್ಣ ಅಂತ ದೇವರ ಚಿಂತನೆ. ಈ ಚಿಂತನೆ ಇವಾಗೆ ಮಾಡಿದರೆ ಮರಣಕಾಲದಲ್ಲಿ ಮಾಡಿದಷ್ಟು ಫಲ ಬರುತ್ತೆ. ಅಕ್ಷತಮಸಿ ಅಚ್ಯುತಮಸಿ ಬರೆಸಿದ್ದಾರೆ ಅಲ್ಲ. ಈ ರೀತಿಯಲ್ಲಿ ಚಿಂತನೆ ಮಾಡುತ್ತಾ ಅಲ್ಲ, ದಿನದ ಯಜ್ಞದಲ್ಲಿ ಪ್ರಾಣ ಬಿಡೋದಿಲ್ಲಲ್ಲ, ಕೊನೆ ಯಜ್ಞದಲ್ಲಿ ಪ್ರಾಣ ಬಿಡೋದು ಅವಭೃತ, ದಿನ ಯಜ್ಞದಲ್ಲಿ ಹೇಗೆ ಅಂದರೆ ಮಲಗೋದೇ ಅವಭೃತ. ಮಲಗೋದು ಅಂದ್ರೆ ಏನು, ಉಸಿರಾಟ ಒಂದು ವ್ಯತ್ಯಾಸ ಸಾಯೋದಕ್ಕೂ ಇದಕ್ಕೂ ಅಲ್ವಾ. ಉಸಿರಾಟ ಇಲ್ಲದ್ರೆ ಸತ್ತ ಅಂತಾರೆ, ಉಸಿರಾಟ ಇದ್ರೆ ಮಲಗಿದ ಅಂತಾರೆ. ಆ ರೀತಿಯಲ್ಲಿ ಅಷ್ಟೇ ವ್ಯತ್ಯಾಸ, ಯಾವ ಎಚ್ಚರವೂ ಇರಲ್ಲ ನಮಗೆ. ಅದಕ್ಕೆ ಆ ಮಲಗುವುದೇ ನಿತ್ಯದ ದಿನದಲ್ಲಿ ಅವಭೃತ ಸ್ನಾನ, ಅದೇ ಲಯ ಚಿಂತನೆ ಇದೆ. ಆ ರೀತಿಯಲ್ಲಿ ಚಿಂತನೆ ಮಾಡಿ, ಸ್ವಾಮಿ ನನ್ನ ಇಡೀ ಜೀವನ ನಿನಗೆ ಯಜ್ಞವಯ್ಯ, ಪ್ರತಿ ದಿವಸವೂ ನಿನಗೆ ಆಹುತಿ, ದಿವಸವೆಂಬ ಆಹುತಿಗಳನ್ನು ಈ ಥರ ಕೊಡಬೇಕು, ಬಿಂಬಮೂರ್ತಿಗೆ ಕೊಡತಾ ಬರಬೇಕು. ಈ ರೀತಿ ಚಿಂತನೆ ಮಾಡಿದರೆ ಅಪರೋಕ್ಷ ಜ್ಞಾನ ಶೀಘ್ರವಾಗಿ ಆಗುತ್ತೆ. ಅಂಥ ಜ್ಞಾನವನ್ನು ಕೊಡತಕ್ಕಂಥ ಗುರುಗಳು ಬೇಗ ಸಿಗ್ತಾರೆ, ನಮ್ಮಿಂದ ಅನುಷ್ಠಾನ ಮಾಡಿಸುವ ಗುರುಗಳು ನಮಗೆ ಬೇಗ ಸಿಗ್ತಾರೆ, ವಿಶೇಷ ಅನುಗ್ರಹ ಆಗುತ್ತೆ. ಇನ್ನ ರೋಗಾದಿ ವಿಘ್ನ ಪರಿಹಾರ, ಆಯುಷ್ಯ ಅಭಿವೃದ್ಧಿ, ಇದು ವಿಶೇಷವಾದ ಫಲ. ಯಾವ ಜನ್ಮದಲ್ಲಿ ಈ ತರ ಅನುಸಂಧಾನ ಸಾಮರ್ಥ್ಯ ಭಗವಂತ ಕೊಡತಾನೋ ಆ ಜನ್ಮದಲ್ಲೇ, ಇವಾಗ ಬಂತು, ಹುಟ್ಟಿದಾಗ್ಲಿಂದ ಬಂದಿದ್ರೆ ಚೆನ್ನಾಗಿರುತ್ತಲ್ಲ ಅಂದರೆ ಅಡ್ಡಿ ಇಲ್ಲ, ಈಗ ಕೃಷ್ಣಾರ್ಪಣ ಬಿಡುವು ಅಂತಾರೆ. ಅಂದರೆ ಹುಟ್ಟಿದಾಗ್ಲಿಂದ ಇಷ್ಟರ ಪರ್ಯಂತ ಪ್ರತಿಯೊಂದು ದಿವಸ ಏನೇನು ನಡೆಯಿತು ಇದೇ ಥರ ನಿನ್ನ ಯಜ್ಞವಾಗಲಿ ಹರಿಯೇ ಅಂತ ಅರ್ಪಣೆ. ಹಾಗೆ ಇವತ್ತು ಬಂತು, ನಾಳಿಂದ ಬರುತ್ತೋ ಇಲ್ಲೋ, ಅದಕ್ಕೆ ಸಾಯುವ ಪರ್ಯಂತ ಎಲ್ಲ ದಿನಗಳಲ್ಲಿ ನಡೆದದ್ದು ನಡೆದದ್ದು ತಿಂದದ್ದು ತಿರುಗಿದ್ದು ಎಲ್ಲ ನಿನ್ನ ಯಜ್ಞವಾಗಲಿ ಹರಿಯೇ. ಚೆನ್ನಾಗಿದೆ. ಈ ಎರಡೂ ಆದ ಕೂಡಲೇ ಇನ್ನೇನಪ್ಪ ಅಂದ್ರೆ ಈ ಜನ್ಮ ಹೀಗೆ ಹಿಂದಿನ ಜನ್ಮಗಳು ಎಲ್ಲ ಬಿಡಿ ಎಂದ್ರು. ಮೊದಲನೆಯ ಜನ್ಮದಿಂದ ಇನ್ನು ಮುಂದೆ ಎಷ್ಟು ಜನ್ಮಗಳು ಬರೀತೋ ಏನೋ, ಕಪ್ಪೆ ಕೋಳಿ ಏನಾಗ್ತೇವೋ ಗೊತ್ತಿಲ್ಲ. ಎಲ್ಲ ಜನ್ಮಗಳಲ್ಲಿ ತಿಂದದ್ದು ತಿರುಗಾಡಿದ್ದು ಪ್ರತಿಯೊಂದು ದಿವಸ ಎಷ್ಟೆಷ್ಟು ವರ್ಷ ಬದುಕಿರ್ತೇವೋ ಎಲ್ಲ ನಿನ್ನ ಯಜ್ಞವಾಗಲಿ ಹರಿಯೇ ಅಂತ ಭಗವಂತನಿಗೆ ಅರ್ಪಣೆ ಮಾಡಿದರೆ ನಿತ್ಯವೂ ಅರ್ಪಣೆ ಮಾಡಬೇಕಂತೆ. ಆ ಥರ ಮಾಡಿದರೆ ಹೇಳುತ್ತಾರೆ, ಯಸ್ಮಿನ್ ಜನ್ಮನಿ ಏವಂ ಅನುಸಂಧಾನ ಸಾಮರ್ಥ್ಯ ವಿಶ್ವರೋ ದದಾತಿ, ಈ ರೀತಿಯಾದ ಅನುಸಂಧಾನ ಸಾಮರ್ಥ್ಯವನ್ನು ಭಗವಂತ ಕೊಡುತ್ತಾನೋ ಆವಾಗಲೇನೆ ಅತೀತ ಅಶೇಷ ದೇಹಾನಾಮ್, ಕಳೆದು ಹೋದ ಅನೇಕ ಜನ್ಮಗಳದ್ದು, ಯಶಕಾಮಪಿ ಮುಂದೆ ಬರತಕ್ಕಂತಹ ಅನೇಕ ಜನ್ಮಗಳದ್ದು, ಏವಮೇವ ಇತಿ ಅನುಸಂಧೇಯಂ, ಇದೇ ಥರ ನಿನ್ನ ಯಜ್ಞ ಆಯಿತು ಹರಿಯೇ ಅಂತ ಅರ್ಪಣೆ ಮಾಡಿದರೆ ಅವಾಗೆ ತೇನ ಭಗವದ್ಭಕ್ತಾನಾಂ ಸರ್ವಾಣ್ಯಪಿ ಜನ್ಮಾನಿ, ನಮ್ಮ ಎಲ್ಲಾ ಜನ್ಮಗಳು ಕೂಡ ಯಜ್ಞವಾಗಿ ಭಗವಂತನ ಪೂಜಾ ಆಗಿ ಬಿಡುತ್ತೆ. ಈ ಅನುಸಂಧಾನ ನಿತ್ಯವೂ ಕಡ್ಡಾಯವಾಗಿ ನಾವು ಮಾಡಲೇಬೇಕಾದಂತಹ ಅನುಸಂಧಾನ ಮಾಡೋಣ. ಇವತ್ತಿಗಿನ್ನ ಮುಗಿದಿಲ್ಲ, ನಾಳೆ ಅದು ಕಾಪಿ ತರಿಸಿ ಆ ಪ್ರಕಾರ ನಿಮ್ಮಿಂದ ಓದಿಸಿ, ನಾನು ಓದಿ ನಿಮ್ಮಿಂದ ಓದಿಸಿ ನಿತ್ಯವೂ ಚಿಂತನೆ ಮಾಡಬೇಕು. ಆ ಥರ ಆಗೋಣ. ಶ್ರೀಕೃಷ್ಣ ಚೆನ್ನೈ ಶ್ರೀರಂಗದಲ್ಲಿ ಸಿಕ್ಕಿದ್ರಲ್ವಾ,
ಚೆನ್ನೈ
ಇಲ್ಲಮ್ಮ ಇನ್ನ ಅಲ್ಲಿದ್ದವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಅವರು, ಕೃಷ್ಣ ಅವರು ಕಾಂಟ್ಯಾಕ್ಟ್ ಮಾಡ್ತೇವೆ.